चिद्दितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायितप्रभ हरिकथामृतसार गुरुगण करुणविन्दा पणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಸೊ ಇಂಟ್ರಡಕ್ಷನ್, ಇದು ವರ್ಣ ಪ್ರಕ್ರಿಯಾ ಸಂಧಿ ಅಥವಾ ಉದಾತ್ತ ಅನುದಾತ್ತ ಸಂಧಿ, ಅದರ್ವೈಸ್ ಜೀವ ಪ್ರಕರಣ ಸಂಧಿ, ಅನೇಕ ಹೆಸರಿನಿಂದ ಇದನ್ನ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಪದ್ಯ ಹೀಗಿದ. ಹರಿಯ ಪಂಚಾಶತ್ವರಣ ಸುಸ್ವರ ಉದಾತ್ತನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ಸತ್ವಾಚ ಇರುವ ತತ್ತನ್ನಾಮ ರೂಪಗಳರಿದು ಪಾಸನೆಗೈವರಿಳೆಯೊಳು ಸುರರರೇ ಸರಿನರರಲ್ಲವರಾಡುವುದೇ ವೇದಾರ್ಥ ಸುರರರೇ ಸರಿನರರಲ್ಲವರಾಡುವುದೇ ವೇದಾರ್ಥ. ಸರಿಯ ಮುಂದಿಲ್ಲ ಅದು. ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ, ಇಲ್ಲಿ ಶುರು ಮಾಡೋದೇ ನಾವು ಹಿಂದೆ ನೋಡಿದ್ದೀವಿ, ಈ ಭಗವಂತ ಇದು ಮೋಕ್ಷ ಪ್ರದಾಯಕ ಅಂತ ಹೇಳಿದ್ದಾರೆ. ಮೋಕ್ಷ ಪ್ರದಾಯಕ ಆ ಒಂದು ಪಾಪಗಳನ್ನೆಲ್ಲ ತೆಗೆದು ಮೋಕ್ಷ ಸಾಧನೆ ಇದು ಹೇಳತ್ತೆ. ಅನಿಷ್ಟ ನಿವೃತ್ತಿ ಆದ ಮೇಲೆ ಇಷ್ಟ ಸಾಧನೆ ಮೋಕ್ಷ ಸಾಧನೆಗೆ ಹೇಳತ್ತೆ ಅಂತ ಹೇಳ್ತಾ, ಆ ಕಾರಣದಿಂದ ಹರಿ ಎಂಬೋ ಶಬ್ದದಿಂದ ಶುರು ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಬರುವಂತ ಡೌಟ್ ಏನು ಅಂದ್ರೆ, ಈ ಒಂದು ಹರಿಯ ಪಂಚಾಶತ್ ವರ್ಣ, ಹರಿಯ ಪಂಚಾಶತ್ ವರ್ಣ ಅಂತ ಬಂದಾಗೆ ನಮ್ಗೆ ಏಳನೇ ಸಂಧಿಯಲ್ಲೇ ಬಂದಿದಲ್ಲ, ಏಳನೇ ಸಂಧಿಯಲ್ಲಿ ಪಂಚಾಶತ್ ವರ್ಣವೇದ್ಯ ಅಂತ ಅಲ್ಲಿನೂ ಪಂಚಾಶತ್ ವರ್ಣವೇದ್ಯ ಅಂತ ಹೇಳಿದ್ದಾರೆ. ಮತ್ತು ಎಂಟನೇ ಸಂಧಿ ನಾವು ನೋಡುವಾಗ ಎಂಟನೇ ಸಂಧಿಯಲ್ಲಿ ಬಂದು ಆ ಸ್ಥಾನಗಳೆಲ್ಲ ಹೇಳಿದ್ದಾರಲ್ಲ. ಇಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಅವರು ಬಳಸುವಂತದ್ದು ಅಲ್ಲಿ ಅಫ್ಕೋರ್ಸ್ ಪಂಚಾಶತ್ ವರ್ಣವೇದ್ಯ, ದೇವರು ಅದ ಏಳನೇ ಸಂಧಿಯಲ್ಲಿ ದೇವರು ಬಂದು ಎಲ್ಲಾ ಕಡೆನೂ ಇದ್ದು ಎಲ್ಲಾ ಶಬ್ದದಿಂದ ವೇದ್ಯನಾದ ಭಗವಂತ, ಪಂಚಾಶತ್ ವರ್ಣದಿಂದ ವೇದ್ಯನಾದವನು ಅಂತ ಅಲ್ಲಿ ಹೇಳಿದ್ದಾರೆ. ಎಂಟನೇ ಸಂಧಿ ಅಷ್ಟೇ ಅಲ್ಲಿ ಟಚ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಂಟನೇ ಸಂಧಿ ಬಂದಾಗೆ ಈ ಮಾತೃಕ ಅಕ್ಷರಗಳು ನಮ್ಮ ದೇಹದಲ್ಲಿ ಅಕ್ಷರಲ್ಲಿ ಇರುವಂತ ಅಕ್ಷರನಾಮಕ ಭಗವಂತ ನಮ್ಮ ದೇಹದಲ್ಲಿ, ಇಡೀ ದೇಹದಲ್ಲಿ ಎಲ್ಲೆಲ್ಲೆಲ್ಲ ಇದ್ದಾನೆ. ಬಿಕಾಸ್ ಪಾದದಿಂದ ಶುರು ಮಾಡಿ ಎಲ್ಲಾ ಕಡೆನು ಈ ಸ್ಥೂಲ ದೇಹದಲ್ಲಿ ಎಲ್ಲಾ ಕಡೆನು ಅದು ಹೇಳಿದ. ಇಲ್ಲಿ ಬಂದು ಇಲ್ಲಿ ಹೇಳೋದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಬಂದು ಪಂಚಾಶತ್ ವರ್ಣ ಅಂತ ತರುವಾಗ ಇಲ್ಲಿ ಆಚಾರ್ಯರು ಕರ್ಮ ನಿರ್ಣಯ ಆಗಲಿ, ಐತ್ರೇಯ ಭಾಷ್ಯದಲ್ಲಿ ಆಗಲಿ, ಮತ್ತು ಮೇನ್ ಆಗಿ ಇಲ್ಲಿ ತಕೊಂಡಿರುವಂತದ್ದು ವ್ಯಾಸ ಸಿದ್ಧಾಂತ ಕೌಮುಡಿಕಾರ ಆಗಲಿ, ಮೇನ್ ಆಗಿ ಇಲ್ಲಿ ತಕೊಂಡಿರುವಂತದ್ದು ತೈತ್ರಿಯದಿಂದ ಇಲ್ಲಿ ತಕೊಂಡಿದ್ದಾರೆ, ಋಗ್ಭಾಷ್ಯದಲ್ಲಿನೂ ತಕೊಂಡಿದ್ದಾರೆ. ಸೊ ಆಚಾರ್ಯರ ಭಾಷ್ಯಗಳನ್ನ ಇಲ್ಲಿ ತುಂಬಾ ಇದು ಉಪಯೋಗ ಮಾಡ್ತಾರೆ. ಸೊ ಅಲ್ಲಿ ವರ್ಣ ಅಂಬೋದಕ್ಕೆ ನಾವು ಅರ್ಥ ತಿಳ್ಕೋಬೇಕು. ಹರಿಯೇ ಅಂತ ಹೇಳುವಾಗ ನಮ್ಮಲ್ಲಿ ಇರುವಂತ ಬಿಂಬರೂಪಿಯನ್ನ ಕಾಂಬೋದೇ ಸಾಧನೆ, ಐ ಮೀನ್ ಬಿಂಬರೂಪಿಯನ್ನ ಕಾಂಬೋದಕ್ಕೆ ನಾವು ಸಾಧನೆ ಮಾಡಿ ಆ ಒಂದು ಅಪರೋಕ್ಷ ಜ್ಞಾನ ಬರ್ಲಕ್ಕೆ ಇದು ಕಾರಣ ಆಗತ್ತ. ಸೊ ಈ ಒಂದು ಬಿಂಬ ದರ್ಶನವನ್ನ ಇಲ್ಲಿ ಮೇನ್ ಆಗಿ ಹೇಳ್ತಾ ಇದ್ದಾರೆ. ಪಂಚಾಶತ್ ವರ್ಣ ಅಂತ ಇಲ್ಲಿ ಹೇಳುವಾಗ ಈ ವರ್ಣ ಶಬ್ದ ಏನು, ಅಕ್ಷರ ವರ್ಣ ನಾವು ಲೂಸಾಗೆ ಉಪಯೋಗ ಮಾಡ್ತೀವಿ, ಅಕ್ಷರ ವರ್ಣ ಅಂಬೋದನ್ನ ಲೂಸಾಗಿ ಉಪಯೋಗ ಮಾಡ್ತೀವಿ. ಬಟ್ ಏನಿದು ವರ್ಣ ಅಂಬೋದು ಏನು ಅಂದ್ರೆ, ಅಲ್ಲಿ ರಾಯರ ಮಾತುಗಳೇ ಇದೆ. ರಾಯರು ಈ ವರ್ಣ ಅಂಬೋದಕ್ಕೆ ಅಕ್ಷರ ಅಂತ ಹೇಳೋದಿಲ್ಲ. ಏನ್ ಹೇಳ್ತಾರಂದ್ರೆ, ಅಕ್ಷರಗಳ ಅದೆಲ್ಲ ನೋಡಿದ್ದೀವಿ ಮಾತೃಕಾ ಸಂಧಿಯಲ್ಲಿ, ಎಲ್ಲಿ ಎಲ್ಲ 51 ಅಕ್ಷರಗಳು ಇಟ್ಟುಕೊಳ್ಳುವ ಸ್ಥಾನ, ದೇವರ ರೂಪಗಳು ನೋಡಿದ್ದೀವಿ. ಇಲ್ಲಿ ಏನ್ ಹೇಳ್ತಾರೆ, ದಟ್ ಈಸ್ ಒಂದು ಮುಖ ಆದ್ರೆ ಇನ್ನೊಂದು ಅಕ್ಷರಗಳು ಇದೆ, ಆ ಅಕ್ಷರಗಳನ್ನ ಉಚ್ಚಾರ ಮಾಡುವಂತ ಸ್ಥಾನ, ನಾಟ್ ಜಸ್ಟ್ ದ ಅಕ್ಷರಕ್ಕೆ ಅಕ್ಷರ ಅಂತ ಹೇಳ್ತೀವಿ, ಅದನ್ನ ಉಚ್ಚಾರ ಮಾಡುವಂತ ಸ್ಥಾನ. ಇದಕ್ಕೆ ಹಿಂಟ್ ಬಂದು 8ನೇ ಸಂಧಿಯಲ್ಲಿ ನಾವು ನೋಡಿದಾಗೆ ಅಲ್ಲಿ ಅಲ್ಲಿ ಸ್ವಲ್ಪ ಕೊಟ್ಟು ಅಲ್ಲಿ ಸ್ವಲ್ಪ ಅಲ್ಲಿನೂ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲಿ ಬರುತ್ತೆ ಪದ್ಯ ಅಂದ್ರೆ ನಾಲಿಗೆ ಒಳಗೆ ವರುಣ ಮತ್ಸ್ಯ ಅನುನಾಲಿಗೆ ಒಳಗೆ ಅಂತ ಹೇಳುವಾಗ ವಾಕ್ಯ ಸಂಬಂಧ ಅಲ್ಲಿ ಉಚ್ಚಾರ ಸ್ಥಾನಗಳನ್ನ ಅಲ್ಲಿ ಟಚ್ ಮಾಡಿದ್ದಾರೆ 15th ಪದ್ಯದಲ್ಲಿ 8ನೇ ಸಂಧಿ ಮಾತೃಕಾಸಂಧಿ 15th ಪದ್ಯದಲ್ಲಿ ಟಚ್ ಮಾಡಿದ್ದಾರೆ. ಇದನ್ನ ವಿಶೇಷವಾಗಿ ಇಲ್ಲಿ ಇಟ್ಕೊಳ್ತಾರೆ. ರಾಯರು ಇದಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ ದೇವರು ಇಲ್ಲಿ ಪಂಚಾಶತ್ ವರ್ಣ ಹರಿಯು ಅಂದ್ರೆ ಬಿಂಬರೂಪನಾದಂತಹ ಹರಿಯು ಪಂಚಾಶತ್ ವರ್ಣ ಅಂತ ಹೇಳುವಾಗ ವರ್ಣ ಯಾರು ಅಂದ್ರೆ ವರ್ಣ ಅಂಬೋದಕ್ಕೆ ಏನ್ ಅರ್ಥ ಅಂದ್ರೆ ಹೇಳ್ತಾರೆ ವರ್ಣೀಯತ್ವ ಹೇತುನ ಅಂದ್ರೆ ಆ ಒಂದು ಎಲ್ಲರಿಂದಲೂ ಪೂಜಿಸಲ್ಪಡುವವನು ಯಾರೋ ಅದು ಅವನು ವರ್ಣ ಅಂಬೋದು ಭಗವಂತನ ಹೆಸರು. ಯಾರ ಹೆಸರು ಇಲ್ಲಿ ಹರಿಯ ಹೆಸರು. ಈ ಹರಿ ಇದಾನಲ್ಲ ನಮ್ಮೊಳಗೆ ಇರುವಂತ ಈ ಹರಿ ಎಲ್ಲರಿಂದಲೂ ವರ್ಣಹೇತುವಾಗಿದೆ ವರ್ಣೀಯತ್ವ ಎಲ್ಲರಿಂದಲೂ ಪೂಜಿಸಲ್ಪಡುವವನಾಗಿದ್ದಾನೆ. ಯಾರು ಎಲ್ಲರಿಂದಲೂ ಪೂಜಿಸಲ್ಪಡುವವನು ಅಂದ್ರೆ ನಮ್ಮ ಎಲ್ಲರಿಂದಲೂ ಪೂಜಿಸಲ್ಪಡುವವನು ಅಂತ ಅದು ಒಂದು ತಗೊಳ್ಳೋದಕ್ಕಿಂತ ನಮ್ಮ ದೇಹದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರಂತೆ ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಂದ ಬಿಕಾಸ್ ನಾವು ಪೂಜೆ ಮಾಡೋದು ಏನು ದೊಡ್ಡದಲ್ಲ. ದೇವತೆಗಳು ಜ್ಞಾನದಿಂದ ಕಣ್ಣಾರ ನೋಡಿ ಅನಿಮೇಷರಿಗೆ ಆತ್ಮ ಪ್ರದರ್ಶನ ಸುಖವನಿವಾರಿ ಅಂತಿದ ಅವರು ನೋಡಿ ಪೂಜೆ ಮಾಡ್ತಾರ. ಸೊ ಎಲ್ಲರಿಂದಲೂ ಪೂಜಿಸಲಕ್ಕೆ ಯೋಗ್ಯನಾದವನು ಅವನು ವರ್ಣ. ಸೊ ವರ್ಣೀಯ ಹೇತುನ ಅಂತ ಹೇಳ್ತಾರೆ. ಆಮೇಲೆ ವರ್ಣ ನಾಮಕ ಅವನ ಹೆಸರೇನು ಎಲ್ಲರಿಗೇನು ಎಲ್ಲರಿಂದಲೂ ಪೂಜಿಸಲ್ಪಡುವವನು ಅವನು ವರ್ಣ. ಆಮೇಲೆ ಅವನ ಹೆಸರು ಏನು ಎಲ್ಲರೂ ಪೂಜೆ ಮಾಡ್ತೀವಲ್ಲ ಅವನ ಹೆಸರು ಏನು ಇಲ್ಲಿ ಅವನ ಹೆಸರು ಒಂದು ಹೆಸರು ವರ್ಣ ನಾಮಕ. ಅವನ ಹೆಸರು ಇಲ್ಲಿಂದ ಹೊರಟಿದ್ದಾನೆಲ್ಲ ಒಂದೊಂದಾಗ ಇವನ ಹೆಸರು ವರ್ಣ ಅಂತಾನೆ ಹೆಸರು. ಆಮೇಲೆ ಅಷ್ಟು ಮಾತ್ರ ಇಲ್ಲ ಇವನು ವರ್ಣಸ್ಥ ಅಂದ್ರೆ ಈ ವರ್ಣಗಳು ಅಂದ್ರೆ ಇಲ್ಲಿ ಅಂತನೂ ತಕೊಳ್ಳಿ ಒಂದು ಅರ್ಥದಲ್ಲಿ ವರ್ಣದಲ್ಲಿ ಇರುವವನು ಅಂತ ಒಂದಾದ್ರೆ ಇಲ್ಲಿ ವಿಶೇಷವಾಗಿ ನಮ್ಮೊಳಗೆ ಬರೀ ಅಲ್ಲಿ ನಿಂತುಕೊಳ್ಳೋದು ಮಾತ್ರ ಅಲ್ಲ ಈ ಪುರುಷ ದೇಹವನ್ನ ಹೇಳ್ತೀವಲ್ಲ ನಾವು ಪುರುಷ ದೇಹದಲ್ಲಿ ತಾನೆ ಇದೆಲ್ಲ ನೋಡಿದ್ದೀವಿ ಅನುನಾಲಿಗೆಯಲ್ಲಿ ಆಮೇಲೆ ಎಲ್ಲಾ ಕಡೆ ತಾಳುವ ಎಲ್ಲ ಹೇಳಿದ್ರು ನಮ್ಗೆ ತಾನೆ. ಸೊ ಈ ಪುರುಷನಲ್ಲಿ ವರ್ಣಸ್ಥ ಅಂಬೋದು ಹೇಳೋದು ಹೇಳ್ತಾರೆ ವರ್ಣಸ್ಥನಾಗಿ ಇದ್ದಾನೆ. ಆಮೇಲೆ ಇನ್ನೊಂದು ಹೇಳ್ತಾರೆ ವರ್ಣಸ್ಥ ಹೇಳ್ಬಿಟ್ಟು ವರ್ಣ ವಾಚಕ ಆ ವರ್ಣದಲ್ಲಿ ಇದ್ದು ಆ ಅಲ್ಲಿಂದ ಹೊರಟುವ ಶಬ್ದಗಳಿಂದ ವಾಚ್ಯನಾಗಿ ಇದ್ದಾನೆ ಅವನು. ಮತ್ತು ಈ ಪುರುಷ ದೇಹದಲ್ಲಿ ಅಂತ ನಾವೇ ಪುರುಷರು ಈ ಪುರುಷೆ ವರ್ಣೋಚ್ಚಾರಣ ಕ್ರಿಯಾಪದ ಅಂದ್ರೆ ಆ ವರ್ಣ ಉಚ್ಚಾರ ಮಾಡಿಸುವಂತ ಅಂದ್ರೆ ವರ್ಣಗಳು ಅಲ್ಲೆಲ್ಲೆಲ್ಲ ತುಂಬಿ ಇದೆ ಇದ್ರೂ ಅದನ್ನ ಉಚ್ಚಾರ ಮಾಡಬೇಕಲ್ಲ. ಉಚ್ಚಾರ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಸರಿಯಾಗಿ ಉಚ್ಚಾರ ಮಾಡೋದು ಇವನ್ ಸರಿಯಾಗಿ ಏನೋ ತಪ್ಪಿದನ್ನು ಉಚ್ಚಾರ ಮಾಡೋದು ಎಂಬುದು ತುಂಬಾ ಕಠಿಣವಾದ ಕೆಲಸ. ಅದಕ್ಕೆ ಸಾಮರ್ಥ್ಯ ಬೇಕು. ಒಂದು ಅಕ್ಷರ ಹೊರಟು ಬರಬೇಕಂದ್ರೆ ಆ ಸಾಮರ್ಥ್ಯ. ಸೊ ಅದಕ್ಕೆ ಹೇಳ್ತಾರ ವರ್ಣೋಚ್ಚಾರಣ ಕ್ರಿಯಾಪದಂ ವಿಷ್ಣು ರೂಪ ಅದು ಅಂತ ಹೇಳ್ತಾರೆ. ಈ ವಿಷ್ಣು ರೂಪಕ್ಕೇನು ವರ್ಣ ಅಂತಾನೆ ಹೆಸರು ಅಂತ ವಿಷ್ಣು ರೂಪ ಹೆಸಕ್ಕೆ ಎಲ್ಲಿಂದ ಬಂದ ಈ ವಿಷ್ಣು ಅಂದ್ರೆ ಬೇರೆ ಏನು ನಾವು ನೋಡಿದ್ರೆ ವಿಷ್ಣು ಅಂದ್ರೆ ವಿಶಲ್ ವ್ಯಾಪ್ತವಾಗಿರುವನು ಅಂತ ಒಂದು ಅರ್ಥ ಹೇಳಿದ್ರೆ ಇನ್ನೊಂದು ವಿ ಅಂತ ಹೇಳುವ ಮೂಲಕವಾಗಿ ಈ ಜೀವಿಗಳ ಒಳಗೆ ಅಂತ ಅರ್ಥ ಆಗತ್ತೆ. ವಿ ಅಂದ್ರೆ ಜೀವಿಗಳು ಜೀವರು ನಮ್ಮಂತ ಜೀವರು ಈ ಜೀವರಲ್ಲಿ ಪ್ರವೇಶ ಮಾಡಿ ಇರುವವನು ವಿ ಆಗ್ತಾನ ಅಂತ ಹೇಳ್ತಾರ. ಅದಕ್ಕೇನು ವಿ ಶಬ್ದ. ಸೊ ಈ ವಿಷ್ಣು ಕ್ಷಣ ಅಂಬೋ ಆ ಒಂದು ಇದರಿಂದ ನಮ್ಮದಲ್ಲಿ ಚಟುವಟಿಕೆಯನ್ನ ಕೊಡುತ್ತಾ ಇರುವವನು ಅಂತ ಅಲ್ಲಿ ಬರುತ್ತೆ. ಸೊ ಈ ವರ್ಣ ಉಚ್ಚಾರಣ ಕ್ರಿಯಾ ಇಲ್ಲಿ ಇದೆ ಬಾಯಲ್ಲಿ ಅಲ್ಲಿ ಹೇಳಿದಾರಲ್ಲ ಬಾಯಲ್ಲಿ 15th ಪದ್ಯದಲ್ಲಿ ನಾಲಿಗೆ ಒಳಗೆ ಅನುನಾಲಿಗೆ ಒಳಗೆ ಅಂತ ಅಲ್ಲಿ ಅಲ್ಲಿ ಹೇಳಿದ್ದಾರಲ್ಲ ಅಂತ ಹೇಳಿ, ನಾಲಿಗೆ ಒಳಗೆ ವರುಣ ಮತ್ಸ್ಯ ಅನುನಾಲಿಗೆ ಒಳಗೆ ಉಪೇಂದ್ರ ಇಂದ್ರನು ಕಾಲು ಪರ್ಜನ್ಯಾಕ್ಯ ಸೂರ್ಯ ಅರ್ಧ ಗರ್ಭನಿಹ ಅಂತ ಅಲ್ಲಿ ಹೇಳಿದ್ದಾರಲ್ಲ ಅಂದ್ರೆ, ಅದು ಬರೀ ಅದು ಹೊರಡುವ ಸ್ಥಾನ ಇದನ್ನು ಅದಕ್ಕೆ ಹಿನ್ನೆಲೆಯಲ್ಲಿ ಅದು ಅಲ್ಲಿಂದ ಬರಬೇಕಂದ್ರೆ ಅಲ್ಲಿ ಹೇಳ್ತಾರಲ್ಲ ಎಲ್ಲಿಂದ ಬರುತ್ತೆ ಈ ಶಬ್ದಗಳೆಲ್ಲ ಅಂದ್ರೆ ಮನ ಕಾಯಾಗ್ನಿ ಮಹಂತಿ ಸಪ್ರೇರಿತ ಭಾರತ ಅಂತ ಮನಸ್ಸಿನಿಂದ. ಇದಕ್ಕೆ ನಿಮ್ಗೆ ಚಕ್ರಾಬ್ಜ ಮಂಡಲ, ಚಕ್ರಾಬ್ಜ ಮಂಡಲದಲ್ಲಿ ಒಳಗಿನ ಸರ್ಕಲ್ ತಕೊಂಡ್ರೆ ಅಲ್ಲಿ 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 ನಿಂತಿರ್ತಾರೆ. ಅಲ್ಲಿ ಬರುತ್ತಲ್ಲ ಹೊರಗಿನ ಸರ್ಕಲ್ 51 ಆದ್ರೆ ಒಳಗೆ ಆ ಕಾಲ ಹಾಕೊಳ್ತೀವ ಎಲ್ಲಿ ಬರುತ್ತಂದ್ರ ಷಟ್ಕೋಣಗಳು ಬರುತ್ತಲ್ಲ ಆ ಷಟ್ಕೋಣಗಳು ಇನ್ ಬಿಟ್ವೀನ್ ಹಾಕೊಂಡ ಅಲ್ಲಿ ನಾವು ಈ ವರ್ಣಗಳೆಲ್ಲ ಇದು ಪೂರ ಹಾಕ್ತೀವಿ. ಅದನ್ನ ಪ್ರದಕ್ಷಿಣ ಮಾಡೋದು ಈ ಒಂದು ಚಾತುರ್ಮಾಸ್ಯದಲ್ಲಿ ನಮ್ಗೆ ಲಕ್ಷ ಪ್ರದಕ್ಷಿಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇಹದಲ್ಲಿ ಏನು ಇಲ್ಲ ಅಂದ್ರೆ ಅವನನ್ನೇ ಸುತ್ತ ಅಲ್ಲಿ ಒಳಗೆ ಅವನಿದ್ದಾನೆ ಅಂತ ಅಲ್ಲೇ ಸುತ್ತಾ ಇರೋದು ಒಂದೊಂದು ಪ್ರದಕ್ಷಿಣ ನಮಸ್ಕಾರ ಆಗತ್ತೆ. ಕೃಷ್ಣ ಷಡಕ್ಷರ ಏನ್ ಬೇಕಾರ ಏನೋ ಒಂದು ಇಟ್ಕೊಂಡು ಮಾಡೋದು ಅದು ಸುಮ್ಮನೆ ಮಾಡೋದು ಹೀಗೆ ಅಕ್ಷರಗಳು. ಸೊ ಅದು ಅಲ್ಲಿ ಸ್ಥಾನ, ಅಲ್ಲಿ ಅವನು ಇದ್ದಾನೆ. ದಟ್ ಈಸ್ ದ ಬನಂಜಾಚಾರ್ಯ ಹೇಳೋ ತರ ದಟ್ ಈಸ್ ದ ಸ್ವಿಚ್, ದಟ್ ಈಸ್ ದ ಮೇನ್ ಸ್ವಿಚ್. ಅಲ್ಲಿಂದ ಬರಬೇಕು, ಅಲ್ಲಿಂದ ಹೊರಡಿಸ್ತಾನ ಅವನು. ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಅ ಸ್ಪ್ಲಿಟ್ ಸೆಕೆಂಡ್ ವಿತ್ ಇನ್ನು ಅತೀ ಸೂಕ್ಷ್ಮ ಕಾಲದಲ್ಲಿ ಅಲ್ಲಿಂದ ಮನಸ್ಸಿನಿಂದ ಥಾಟ್ಸ್ ಅನ್ನ ಉದ್ಬೋಧನೆ ಮಾಡಿ ಅಲ್ಲಿಂದ ಅದಕ್ಕೆ ಹೀಟ್ ಬರುತ್ತೆ, ಒಳಗಿಂದ ಕಾಯಾಗ್ನಿ ಬರುತ್ತೆ, ಅಲ್ಲಿಂದ ಕಾಯಾಗ್ನಿ ಪ್ರಾಣಾಗ್ನಿ ಪ್ರೆಷರ್ ಇಂದ ಅಲ್ಲಿಂದ ಈ ಕಂಠಕ್ಕೆ ಅನಾಹತ ಸ್ಥಾನ ಹೃದಯದಿಂದ ಇಲ್ಲಿ ಹೊರಟು ಕಂಠಕ್ಕೆ ಬಂದು ಕಂಠದಿಂದ ಎಲ್ಲಿ ಎಲ್ಲಿ ಮುಟ್ಟಬೇಕೋ ಅಲ್ಲಲ್ಲೆಲ್ಲೆಲ್ಲ ಮುಟ್ಟಿಸಿ ಅದೇ ಹೇಳ್ತ ಸಂವೃತ್ತ ವಿವೃತ್ತ ಅಂತ ಹೀಗೆಲ್ಲ ಸ್ಪೃಷ್ಟ ಲೇಸ ಸ್ಪೃಷ್ಟ ಹೀಗೆಲ್ಲ ರಾಯರೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಹ್ಯಾಕ್ ಹ್ಯಾಗೆಲ್ಲ ಬರುತ್ತೆ ಅಂತ. ಸೊ ಅಲ್ಲಿನೂ ತಕೊಂಡು ಎಸ್ಪೆಷಲಿ ನಮಗೆ ಆಡಿಬಲ್ ಆಗತ್ತೆ, ಆಡಿಬಲ್ ಆಗುವಂತ ಒಂದೊಂದು ಸ್ಥಾನ ಕಂಠವ್ಯ ತಾಳವ್ಯ ಓಷ್ಟವ್ಯ ದಂತವ್ಯ ಹೀಗೆ ಒಂದೊಂದು ಸ್ಥಾನದಿಂದಲೂ ಇದು ಹೊರಟು ಬರುತ್ತಲ್ಲ. ಸೊ ಈ ಉಚ್ಚಾರ ಸ್ಥಾನಗಳಲ್ಲಿ ಯಾರು ನಿಂತಿದ್ದ ಅಂದ್ರೆ ಈ ಉಚ್ಚಾರ ಮಾಡುವಂತ ಈ ಸ್ಥಾನಗಳಲ್ಲಿ ಇಂತಿರುವಂತ ಇಷ್ಟು ಇಷ್ಟು ಈ ಪ್ರಾಸೆಸ್ ಅಲ್ಲಿ ಇರುವಂತ ಈ ಒಂದು ವರ್ಡ್ಸ್ ಶಬ್ದಗಳನ್ನ ಹೊರಗೆ ಹಾಕಲಿಕ್ಕೆ ಆಗುವಂತ ಇಷ್ಟು ಸಾಮರ್ಥ್ಯ ಶಕ್ತಿ ಎಲ್ಲದಲ್ಲೇನು ನಿಂತಿರುವಂತವನ ಹೆಸರು ಅವನು ವರ್ಣನೆ ಆಗ್ತಾನ ಅಂತ. ಸೊ ಹೀಗೆ ಈ ಪುರುಷರ ಕ್ರಿಯ, ಆ ಪುರುಷರ ಕ್ರಿಯೆಯಲ್ಲಿನೂ ಅವನ ಆಗ್ತಾನೆ, ಅದಕ್ಕೆ ಅವರನ್ನ ವರ್ಣ ಅಂತ ಕರೀತಾರಂತೆ. ಇಷ್ಟು ಅರ್ಥವನ್ನ ಹೇಳ್ತಾರೆ ಇಲ್ಲಿ ಹರಿಯು ಪಂಚಾಶತ್ವನ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೀವಿಯಸ್. ಇಷ್ಟು ತನಕ ಬಂದ ಅಕ್ಷರಕ್ಕೇನು ವರ್ಣ ಅಂಬೋದಕ್ಕೇನು ಏನು ಇದೆ ಅದ ಅಂದ್ರೆ ಇಲ್ಲ, ಇಲ್ಲಿ ಅಕ್ಷರ ಜೊತೆಯಲ್ಲಿ ವಾಟ್ ಎವರ್ ಇಸ್ ಇನ್ವಾಲ್ವ್ ಇಫರ್ಟ್ ಎಂಟೈರ್ ಇಫರ್ಟ್ ಆ ಇಫರ್ಟ್ಗೆ ಬೇಕಾದ ಸಾಮರ್ಥ್ಯ ಶಕ್ತಿ ಎಲ್ಲವೂ ಬರುತ್ತೆ. ಅದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಬರುತ್ತೆ, ಕೆಲವರಲ್ಲಿ ಸ್ಪಷ್ಟತೆ ಇರುತ್ತೆ, ಕೆಲವರಲ್ಲಿ ಇರಲ್ಲ, ಕೆಲವರು ಪ್ರಯತ್ನ ಮಾಡುವ ಪ್ರಯತ್ನ ಆ ಒಂದು ಪ್ರೇರಣೆನು ದೇವರು ಕೊಡಲ್ಲ, ಪ್ರಯತ್ನ ಮಾಡಿದ್ರೂ ಬರಲ್ಲ. ಸೊ ಹೋ ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ಡ್. ಇಷ್ಟು ಯಾರು ಮಾಡ್ತಾರೆ, ನಾವು ಏನು ಮಾಡೋದೇ ಇಲ್ಲ ಅಂಬೋದು ನಮ್ಗೆ ಗೊತ್ತಾಗತ್ತೆ. ಸೊ ಭಗವಂತ ಮಾಡುವನು ಯಾರು, ವರ್ಣ. ಈ ವರ್ಣ ಅಂಬೋನು ಯಾರು, ಹರಿಯೇ. ಈ ಯಾಕೆಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಆಗ್ತಾ ಇದೆ. ಸೊ ಹರಿಯು ಪಂಚಾಶತ್ ವರ್ಣ, ವರ್ಣ ಆದ ಮೇಲೆ ನೆಕ್ಸ್ಟ್ ಅದು ವರ್ಣ ಒಂದೇ, ವರ್ಣ ಅಂದ್ರೆ ಆ ಒಂದು ಶಬ್ದವನ್ನ ಹೊರಗೆ ಹಾಕೋದು ಅಷ್ಟೇ, ಹಾಕತ್ತದು. ಅದು ಹಾಕಿದ ಮೇಲೆ ಒಂದು ಅರ್ಥ ಕೊಡಬೇಕಂದ್ರೆ, ನಮ್ಮ ಮಾತಿಗೆ ಒಂದು ಅರ್ಥ ಬರಬೇಕಂದ್ರೆ, ಈ ಒಂದು ಶಬ್ದ ನಮ್ಗೆ ಅರ್ಥ ಆಗಬೇಕಂದ್ರೆ ಬರೀ ಒಂದು ಆ ಇ ಅಂತ ಹೇಳುವ ಮೂಲಕವಾಗಿ ಅರ್ಥ ಆಗೋದಿಲ್ಲ. ಶಬ್ದಗಳು ಬಂತು, ವರ್ಣಗಳು ಬಂತು, ಬಂದ ಮೇಲೆ ಅದಕ್ಕೆ ಪೂರ್ಣ ಅದಕ್ಕೆ ಸ್ವಲ್ಪ ಕಿಂಚಿತ ಅರ್ಥ ಇದ್ದೇ ಇದೆ. ಇದ್ರನ್ನು ಪೂರ್ತಿಯಾಗಿ ಅರ್ಥ ಆಗ್ಬೇಕಂದ್ರೆ ಸ್ವರ ಬೇಕು. ಅದಕ್ಕೆ ಇಲ್ಲಿ ಸುಸ್ವರ ಅಂತ ಹೇಳ್ತಾರೆ. ಸುಸ್ವರ ಅಂತ ಸು ಎಂಬೋ ಪದವನ್ನು ಹಾಕ್ತಾರೆ, ಬರೀ ಒಂದು ಸ್ವರ ಮಾತ್ರ ಇಲ್ಲ. ವಾಟ್ ಇಸ್ ದಿಸ್ ಸ್ವರ? ಸ್ವರ ಅಂದ್ರೆ ಇದು ನಾವು ಹಿಂದೆ ನೋಡಿದ್ದೀವಿ, ಸ್ವರ ಅಂದ್ರೆ ಈ ನಾದ ಧ್ವನಿ ಅಂತ ಹೇಳ್ತೀವಲ್ಲ, ಈ ಧ್ವನಿಯನ್ನ ಇಲ್ಲಿ ಹೇಳ್ತಾರೆ. ಈ ಧ್ವನಿ ಧ್ವನಿ ಏನು ಧ್ವನಿ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾರೆ ಧ್ವನಿ ಅಂತ ಬಂದಾಗ ನಾಕ್ ಇದೆ ಅಂತ ಹೇಳ್ತಾರೆ, ಅದನ್ನ ಮುಂದೆ ವಿವರಣೆ ಮಾಡ್ತಾರ. ಸುಸ್ವರ, ಏನು ಸುಸ್ವರ? ಸುಸ್ವರಗಳು ಏನು ಅಂದ್ರೆ ಉದಾತ್ತ, ಅನುದಾತ್ತ, ಪ್ರಚಯ, ಸ್ವರಿತ ಅಂತ ನಾಲ್ಕು ಸ್ವರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಉದಾತ್ತ, ಇಲ್ಲಿ ಫಸ್ಟ್ ಹೇಳೋದು ಉದಾತ್ತ ಅನುದಾತ್ತ ಅಂತ. ಉದಾತ್ತದಿಂದ ಶುರು ಮಾಡ್ತಾರೆ. ಉದಾತ್ತ ಅಂದ್ರೆ ಫಸ್ಟ್ ಯೂಶ್ಲಿ ನಾವು ಹೇಳೋದು ಅನುದಾತ್ತ ಉದಾತ್ತ, ಇಲ್ಲಿ ಉದಾತ್ತ ಅನುದಾತ್ತ. ಉದಾತ್ತ ಅಂಬೋದು ಉದಾತ್ತ ಅಂಬೋದು ಸರ್ವೋತ್ತಮ ಉಚ್ಚ. ಊ ಬರುತ್ತೆ ನೋಡಿ, ಉದಾತ್ತ ಅಲ್ಲಿ ಊ ಬರುತ್ತಲ್ಲ, ಊ ಅಂದ್ರೆ ಉಚ್ಚ, ಉನ್ನತ, ಉಚ್ಚ, ಸರ್ವೋತ್ತಮ, ಸರ್ವೋತ್ಕೃಷ್ಟ. ಸೊ ಆ ಒಂದು ಸರ್ವೋತ್ತಮ ಅಂಬೋದನ್ನ ಹೇಳೋದು, ಅದಕ್ಕೆ ಫಸ್ಟ್ ಉದಾತ್ತವನ್ನ ಸೊ ಸೈಯಾಗಿ ಮೇಲೆಂದ ಹೇಳುವುದು, ಅದನ್ನ ತೋರಿಸೋದು ಉದಾತ್ತ ಅಂತ. ಆಮೇಲೆ ಅನುದಾತ್ತ ಅಂದ್ರೆ ಕೆಳ. ಉದಾತ್ತ ಅಂಬೋದು ಉಚ್ಚ ಉನ್ನತಿಯನ್ನ ಹೇಳತ್ತಂತ. ಬಿಕಾಸ್ ಆ ಸ್ವರದಲ್ಲಿ ಸ್ವರದಿಂದಲೂ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳೋದು. ಆಮೇಲೆ ಅನುದಾತ್ತ, ಅನುದಾತ್ತ ಅಂಬೋದು ಯಾವುದನ್ನ ಹೇಳತ್ತೆ ಅಂದ್ರೆ ಉದಾತ್ತ ಆಯ್ತು, ಅನುದಾತ್ತ ಅಂಬೋದು ಒಂದು ದೃಢ ಧಾರ್ಢ್ಯವನ್ನ ಹೇಳ, ದೃಢ ಧಾರ್ಢ್ಯ. ಧಾರ್ಢ್ಯ ಅಂದ್ರೆ ಫೋಮ್ಲಿ ಆಂಕರ್ಡ್ ಹೇಳ್ತೇವೆ. ಧಾರ್ಢ್ಯವನ್ನ ಹೇಳೋದು ಅಫರ್ಮೇಟಿವ್ ಆಗಿ ಹೇಳೋದು ಮಾಡಿದ್ದ ಅಂತ, ಅಫರ್ಮೇಟಿವ್ ಆಗಿ ಹೇಳೋದು ಅದು ಒಂದು ಅನುದಾತ್ತ ಆಗತ್ತೆ. ಆಮೇಲೆ ಸ್ವರಿತ ಅನುದಾತ್ತ, ಪ್ರಚಯ, ಪ್ರಚಯ ಅಂಬೋದು ಯಾವತ್ತು ಒಂದೇ ರೀತಿಯಿಂದ ಇರೋದು. ಶಾಶ್ವತ್ ಏಕ ಪ್ರಕಾರ ಅಂತ ಹೇಳ್ತಾರೆ, ಯಾವತ್ತು ಒಂದೇ ರೀತಿಯಾಗಿರೋದು ಪ್ರಚಯ ಅಂತಾರೆ. ಇನ್ನೊಂದು ಸ್ವರಿತ, ಪ್ರಚಯ ಸ್ವರಿತ ಅಂತ ಹೇಳ್ತಾರೆ. ಸ್ವರಿತ ಅಂಬೋದು ಒಂದು ನೀಚತ್ವವನ್ನ ಹೇಳೋದು. ಈ ಒಂದು ನಾಲ್ಕನ್ನ ಇಟ್ಕೊ, ಈ ಸ್ವರಗಳೇ ಮೀನಿಂಗ್ ಅನ್ನ ಕೊಡತ್ತಂತೆ. ಇನ್ ಎನಿ ಲ್ಯಾಂಗ್ವೇಜ್ ಅಲ್ಲಿ ಆ ದ ಟೋನ್, ದ ಇಂಟರ್ನೇಷನ್ ಆರ್ ದ ಟೋನ್ ವಿತ್ ವಿಚ್ ಯು ಟಾಕ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಮೀನಿಂಗ್ ಬರುತ್ತೆ ನೀವು ಯಾವ ಉದ್ದೇಶದಿಂದ ಮಾತಾಡ್ತೀವಿ, ಎವ್ರಿ ಆಲ್ ಲ್ಯಾಂಗ್ವೇಜಸ್. ಇಲ್ಲಿ ಬಂದು ಇದು ಹೇಳೋ ವೇದಗಳಲ್ಲಿ ಇರುವಂತದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಯು ಪಂಚಾಶತ್ ವರ್ಣ ಸುಸ್ವರ, ಇದು ಎಷ್ಟು ನಮ್ಗೆ ಅಂದ್ರೆ ಫಸ್ಟ್ ವೇದ ಕಲಿಯೋರು ಇವತ್ತು ಸರಿ, ಇವತ್ತು ನೀವು ಎಲ್ಲಿ ಹೇಳಿದ್ರು ಯಾವ ಇದಲ್ಲಿ ಹೋದ್ರು ಆ ತೈತ್ರಿಯದಲ್ಲಿ, ತೈತ್ರಿಯದಲ್ಲಿ ಇರುವಂತಹ ಶಿಕ್ಷಾವಳಿಯನ್ನ ಓದುತ್ತಾರೆ. ಶಿಕ್ಷಾವಳಿ ಓದೋದೇ ಆ ಒಂದು ಪ್ರತಿಜ್ಞೆ. ವೇದ ಶಾಸ್ತ್ರವನ್ನ ಕಲೀಲಕ್ಕೆ, ವೇದಾಧ್ಯಯನಕ್ಕೆ ಬೇಕಾದದ್ದು, ಅದಕ್ಕೆ ಮಾಡುವ ಪ್ರತಿಜ್ಞೆ. ಶಿಕ್ಷಾ ಅಂದ್ರ ಆದ ಟ್ರೈನಿಂಗ್, ಹೌ ಟು ಯೂಸ್, ಹೌ ಟು ಯೂಸ್ ದ ಫೋನೆಟಿಕ್ಸ್. ಫೋನೆಟಿಕ್ಸ್ ಮಾತ್ರ ಇಲ್ಲ, ಫೋನೆಟಿಕ್ಸ್ ಅಲ್ಲಿ ಹೇಳ್ಕೊಡೋದಿಲ್ಲ, ತೈತ್ರಿಯದಲ್ಲಿ ಫೋನೆಟಿಕ್ಸ್ ಹೇಳ್ಕೊಡೋದಿಲ್ಲ, ಫೋನೆಟಿಕ್ಸ್ ಅಲ್ಲಿ ಇರುವಂತ ಭಗವಂತ ಅದನ್ನ ಹೇಳಿಕೊಡ್ತಾರೆ ಅಲ್ಲಿ. ಅದಕ್ಕೆ ಶಿಕ್ಷಾ ಅಂತ ದೀರ್ಘ ಹಾಕ್ತಾರ ಅಂತಾನು ರಾಯರು ಹೇಳ್ತಾರೆ. ಸೊ ಹೀಗೆ ಈ ಒಂದು ಇದು ಎಲ್ಲವೂ ಸೇರಿ ಭಗವಂತನನ್ನ ಹೇಳುವಂಥದ್ದು. ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಆಗತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಏನು, ಇಷ್ಟಿದ್ರೆ ಸಾಕ ಒಂದು ಒಂದು ವೇದಾಧ್ಯಯನಕ್ಕೆ, ಒಂದು ಶಾಸ್ತ್ರ ಕಲೀಲಕ್ಕೆ ಇಷ್ಟೇ ಸಾಕ ಅಂದ್ರೆ ಇಲ್ಲ, ಅಕ್ಷರಗಳು ಬಂತು, ಅಕ್ಷರಗಳು ಜೊತೆಯಲ್ಲಿ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಬಂತು ಅಷ್ಟೇ ಸಾಲದು. ನೆಕ್ಸ್ಟ್ ಬರೋದು ಸಂಧಿ ಆಗಬೇಕು. ಏನು ಸಂಧಿ? ಸಂಧಿ ಸಂತಾನ ಅಂತ ಹೇಳ್ತಾ ಹೋಗ್ತಾರೆ. ಸಂಧಿ ಅಂದ್ರೆ ಏನು? ಸಂಧಿ ಅಂದ್ರೆ ನಾವು ನೋಡ್ತಾ ಬಂದಿದ್ದೀವಿ ಒಂದೊಂದು ಸಂಧಿ, ಒಂದು ಫಸ್ಟ್ ಸಂಧಿ, ಎರಡನೇ ಸಂಧಿ, ಅಧ್ಯಾಯ ಅಂತ ಹಾಕಿಲ್ಲ ಇಲ್ಲಿ, ಸಂಧಿ ಸಂಧಿ ಅಂತ. ಸಂಧಿ ಅಂದ್ರೆ ಸಾಮೀಪ್ಯ, ಒಟ್ಟಿಗೆ ತರೋದು ಸಾಮೀಪ್ಯ. ಸಂಧಿ ಅಂದ್ರೆ ಎರಡು ಅಕ್ಷರಗಳಿದ್ರೆ ಆ ಅಕ್ಷರ ಆ ಫಸ್ಟ್ ಫಸ್ಟ್ ಒಂದನ್ನು ಇನ್ನೊಂದು ಟು ಸ್ಟಾರ್ಟ್ ವಿತ್. ಇದು ವರ್ಡ್ಸ್ಗೆ ಇರಬೇಕು ಅಂತಿಲ್ಲ, ಫಸ್ಟ್ ಆ ವೇದದಲ್ಲಿ ಇರುವಂತ ಮೊಟ್ಟ ಮೊದಲು ಬೀಜ, ವೇದದ ಬೀಜ ತಕೊಂಡ್ರೆ ಆ ಓಂ ಅಂತ ಏನ್ ಹೇಳ್ತೀವೋ ಆ ಓಮೆ ತಕೊಂಡನು, ಅದು ಫಸ್ಟ್ ಅಕ್ಷರ ಏನು? ಅ ಇಂದಲೇ ಶುರು ಆಗತ್ತೆ. ಅ ಪ್ಲಸ್ ಉ, ಅ ಅಂತ ಒಂದು ಅಕ್ಷರ, ಉ ಅಂತ ಇನ್ನೊಂದು ಅಕ್ಷರ, ಇಂಡಿಪೆಂಡೆಂಟ್ ಅಕ್ಷರ. ಅ ಅ ಇ ಉ ಅಂಬೋದು ಇಂಡಿಪೆಂಡೆಂಟ್ ಅಕ್ಷರಗಳು. ಅ ತಕೊಳ್ಳಿ, ಆಮೇಲೆ ಉ ತಕೊಳ್ಳಿ, ಎರಡು ಹತ್ತಿರಕ್ಕೆ ತರೋದು ಸಂಧಿ ಅಂತ ಹೇಳ್ತಾರೆ. ಎರಡನ್ನು ಜೋಡಿಸೋದು ಸಂಧಿ, ಅದು ಅಕ್ಷರಗಳಲ್ಲಿ ಹತ್ರ ಹತ್ರ ಇರೋದು. ಅದು ಎರಡು ಹತ್ರ ಸೇರಿದಾಗ ಅದನ್ನ ಈ ಪುರುಷ ಆ ಪ್ರಯತ್ನದಿಂದ ಉಚ್ಚಾರ ಮಾಡೋವಾಗ ಏನ್ ಮಾಡ್ತಾರೆ, ಅ ಪ್ಲಸ್ ಉ ಓ ಅಂತ ಬರುತ್ತೆ. ಸೊ ಇದು ಓ ಅಂತ ಹೇಗಾಯ್ತು ಅದು, ಅದು ಅದು ಬಂದು ಸಂಧಾನ ಅಂತ ಹೇಳ್ತಾರೆ. ಸಂಧಾನ ಅಂದ್ರೆ ಸಂಧಾನ ಇರೋದು ಪುರುಷನಲ್ಲಿ, ಬಿಕಾಸ್ ದ ಇಫರ್ಟ್ ಇನ್ ಮೇಕಿಂಗ್ ದ ಸೌಂಡ್ ಅದು ಇರೋದು ಪುರುಷನಲ್ಲಿ ಇರೋದು. ಸೊ ಇದು ಇದನ್ನ ಸಂಧಿ ಸಂಧಾನ. ಸೊ ಸಂಧಿ ಅಂದ್ರೆ ಕೂಡುವಿಕೆ, ಬ್ರಿಂಗಿಂಗ್ ಸಾಮೀಪ್ಯ ಅಂಬುದು ನಾವು ಮಾಡುವಂತ ಜೋಡಣೆ ಮಾಡೋದು ಒಂದಾದ್ರೆ ದ ಇಫರ್ಟ್ ಇನ್ ಸಂಧಿ ಜೊತೆಯಲ್ಲಿ ಸಂಧಾನವೂ ಬಂದ್ಬಿಡುತ್ತೆ. ಸಂಧಿ ಒಟ್ಟಿಗೆ ಒಟ್ಟಿಗೆ ಹಾಕಿದಾಗ ಅದನ್ನ ಹೇಳುವ ಇಫರ್ಟ್ ಇಸ್ ಸಂಧಾನ ಆಗತ್ತೆ. ಸೊ ಅದಕ್ಕೆ ಸಂಧಿ ಸಂಧಾನ, ಅದಕ್ಕೆ ಸಂಧಿ ಜೊತೆಯಲ್ಲಿ ಅದು ಸೇರಿಸ್ಕೋಬೇಕು. ಇಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಈ ಸಂಧಿ ಸಂಧಾನ ಮುಂತಾದೆಲ್ಲ ವೇದಗಳನ್ನ ಕಲಿಯೋರು ಅದು ತುಂಬಾ ತೈತ್ರಿಯದಲ್ಲಿ ಅದು ರಾಯರು ಅದನ್ನ ಪೂರ್ತಿಯಾಗ ವಿವರಣೆ ಮಾಡಿದ್ದಾರೆ ಸಂಧಿ. ಆಮೇಲೆ ನೆಕ್ಸ್ಟ್ ಬರೋದು ವಿಸರ್ಗ. ಸಂಧಿ ಆಯ್ತು, ಒಟ್ಟಿಗೆ ಸೇರುವಂತದ್ದಾಯ್ತು, ಅದು ಒಟ್ಟಿಗೆ ಸೇರಿದ ಮೇಲೆ ಬರೋದು ಸಂಧಿ. ನಮ್ಮ ಇಫರ್ಟ್ ಆದ್ರೆ ಆ ಪರಂಪರೆ ಸಂಧಿ ಸಂಧಿ ಸಂತಾನ. ಸಂತಾನ ಅಂದ್ರೆ ಅದು ಒಂದೇ ವರ್ಡ್ ಇದ್ರ ಅರ್ಥ ಆಗಲ್ಲ. ಆ ವರ್ಡ್ ಸಂತಾನ ಅದು ಸಮಾನ ಶಬ್ದದಿಂದ ಅದು ದ ವರ್ಡ್ಸ್ ಶುಡ್ ಬಿಕಮ್ ಸೆಂಟೆನ್ಸಸ್ ಅಂಡ್ ಸೆಂಟೆನ್ಸಸ್ ಶುಡ್ ಬಿಕಮ್ ಪ್ರಬಂಧ. ಸೊ ಹೀಗೆ ಹಾಕ್ತಾ ಹೋಗ್ಬೇಕು ಒಂದು ಥಾಟ್ ಆರ್ ವಾಟ್ ಎವರ್ ಯು ವಾಂಟ್ ಟು ಕನ್ವೆ. ಸೊ ಇದು ಸಂಧಿಯಿಂದ ಬರುವಂತ ಸಂಧಿ ಸಂಧಾನ, ಆಮೇಲೆ ಆ ಪರಂಪರೆ ಸಂತಾನ. ಸೊ ಹೀಗೆ ಸಂಹಿತ ಹೀಗೆ ಹೀಗೆ ಹೋಗ್ತಾ ಹೋಗುತ್ತೆ ಅದು. ಇದಾದ ಮೇಲೆ ನೆಕ್ಸ್ಟ್ ಬರೋದು ಕೊನೆ ಎರಡು ಬಂದು ವಿಸರ್ಗ ಬಿಂದು. ವಿಸರ್ಗ 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 ಬಿಂದುಗಳೊಳಗೆ ಅಂತ. ಈ ವಿಸರ್ಗ ಏನ್ ಹೇಳತ್ತಂದ್ರೆ ವಿಸರ್ಗ ತಂದಾಗ ವಿಸರ್ಗ ಹಾಕ್ತೀವಲ್ಲ ಎರಡು ಚುಕ್ಕಿ ತಕ ಹಾಕ್ತೀವಲ್ಲ, ವಿಸರ್ಗ ಹಾಕೋದು ಏನ್ ಹೇಳತ್ತಂದ್ರೆ ಅಲ್ಲಿ ವಿಸರ್ಗದಿಂದಲೇ ಪ್ರಳಯ ಆಗತ್ತೆ. ಆ ಪ್ರಳಯ ವಿಸರ್ಗ ಅಂಬುದು ಮೋಕ್ಷಕ್ಕೆ ಸೂಚಕ ಅಂತ ಹೇಳ್ತಾರೆ. ಆ ವಿಸರ್ಗ ಅಂಬುದು ಈ ದೇವರು ಮಾಡಿದ್ದ ಸರ್ಗ ವಿಸರ್ಗ ಇದೆಲ್ಲ ಮಾಡೋದು ಯಾವುದಕ್ಕೆ ಅಂದ್ರೆ ಮೋಕ್ಷಕ್ಕೋಸ್ಕರ ಮಾಡ್ತಾನೆ. ಈ ಜೀವಿಗಳಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು, ಆ ಕಾರಣದಿಂದ ಈ ಸೃಷ್ಟಿ ಮುಂತಾದೆಲ್ಲ ಮಾಡಿ ಆ ಒಂದು ಬ್ರಹ್ಮಾಂಡಕ್ಕೆ ಮುಂಚೆ ಇರುವಂತ ಎಲ್ಲ ಸೂಕ್ಷ್ಮ ಸೃಷ್ಟಿ ಮಾಡಿ ಅದನ್ನ ಇಟ್ಟುಕೊಂಡು ಸ್ಥೂಲವಾದ ಈ ಬ್ರಹ್ಮಾಂಡ ಅಂಬೋ ಆ ವಿಸರ್ಗವನ್ನ ಕ್ರಿಯೇಟ್ ಮಾಡೋದು ಯಾತಕ್ಕೆ ಅಂದ್ರೆ ವಿಸರ್ಗ ಇರೋದೇ ಮೋಕ್ಷಕ್ಕಾಗಿ ಅಂತ. ಅದು ವಿಸರ್ಗವನ್ನು ಹೇಳಿದ್ರೆ ಬಿಂದು ಅಂತ. ಬಿಂದು ಯಾಕೆ ಬಂತು ತಿರ್ಗಾ, ಬಿಂದು ಅಂದ್ರೆ ಒಂದು ಡಾಟ್. ಬಿಂದು ಅಂತ ಹೇಳೋದು ಬಂದು ಇದು ಅವಧಾರಣೆ ಅಂತ. ಅಂದ್ರೆ ಇದು ಸುಮ್ಮನೆ ಔಪಚಾರಿಕಕ್ಕೆ ಹೇಳೋದಿಲ್ಲ, ದೇವರು ಇಲ್ಲಿ ತಂದದ್ದು ನಿಮ್ಗೆಲ್ಲ ಉದ್ಧಾರ ಮಾಡ್ಲಿಕ್ಕೆ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕಿಲ್ಲ. ಇದು ಸತ್ಯ, ಇದು ಅವಧಾರಣೆ ಅಂದ್ರೆ ಟು ಸ್ಟ್ರೆಸ್ ಇಟ್, ಟು ಸ್ಟ್ರೆಸ್. ಅದಕ್ಕೆ ನಾವು ಮಂತ್ರ ಎಲ್ಲ ಹೇಳುವಾಗ ಹೇಳ್ತೀವಲ್ಲ, ಹೇಳುವಾಗ ಎಂ ಎಂ ಬಂ ಇದೆಲ್ಲ ಹೇಳೋ ಯಾ ಅಂತ ಹೇಳಲ್ಲ, ಎಂ ಅಂತ ಹ್ಮ್ ಅಂತ ಅದಕ್ಕೆ ಒಂದು ಬಿಂದುವನ್ನ ಸೇರಿಸಿ ಸೇರಿಸಿ ನಾವು ಹೇಳ್ತೀವಿ ಎಂ ಬಂ ರಂ ಹೀಗೆಲ್ಲ ಹೇಳ್ತೀವಿ. ಯಾಕೆ ಅದು ಅಂದ್ರೆ ಅಲ್ಲಿ ಬಿಂದು ಇಸ್ ಪವರ್, ಅವಧಾರಣೆ ಕೊಡು, ಶಕ್ತಿ ತುಂಬಿಸೋದದು, ಶಕ್ತಿ ತುಂಬಿಸೋದು. ಸೊ ಅವಧಾರಣೆ ನಾವು ಹೇಳಿದ್ದಕ್ಕೆ ಇದು ಅಂತ ಒಂದು ಇದು ಅವಧ ಕನ್ಫರ್ಮ್ ಸ್ಟ್ರೆಸ್ ಮಾಡೋದು ಬಿಂದು. ಸೊ ಇಷ್ಟು ಇಷ್ಟಿನಿಂದಲೂ ಇಷ್ಟಿನಿಂದಲೂ ವಾಚ್ಯ ಬಿಂದುಗಳ. ಸೊ ಇಲ್ಲಿ ಇರುವವನು ಎಲ್ಲಾ ಕಡೆನು ಭಗವಂತನೇ ಇಲ್ಲಿ ಇದ್ದ ಬಿಂದುಗಳೊಳಗೆ ತದ್ವಾಚ್ಯ. ಅವನೇ ಅಲ್ಲಿ ವರ್ಣಕ್ಕೆ ಹೇಳಿದಂತೆ ಪಂಚಾಶತ್ ವರ್ಣಕ್ಕೆ ಹೇಗೆ ಹೇಳಿದ್ದು ಹಾಗೇನೆ ವರ್ಣದಿಂದ ಬರುವಂತ ಒಂದೊಂದಕ್ಕೇನು ಸ್ವರ ಆಗಲಿ, ಸ್ವರ ಎಲ್ಲಿಂದ ಹೇಗೆ ಬರಬೇಕು ಎಂಬುದಾಗಲಿ, ಆಮೇಲೆ ಆ ಸ್ವರದಲ್ಲಿ ನಾಲ್ಕು ಆಗಲಿ, ಮತ್ತು ಅಲ್ಲಿ ಬರುವಂತ ಆ ಸಂಧಿ ಆಗಲಿ ವಿಸರ್ಗ ಆಗಲಿ, ಸಂಧಿ ಸಂಧಾನ ಸಂತಾನ. ಸಂಧಾನ ಅಂದ್ರೆ ನಮ್ಮಲ್ಲಿ ಬರೋ, ಸಂತಾನ ಅಂದ್ರೆ ಆ ಸೆಂಟೆನ್ಸಸ್ ಪರಂಪರ, ಗ್ರೂಪ್ ಆಫ್ ಸೆಂಟೆನ್ಸಸ್, ಕ್ಲಸ್ಟರ್ ಆಫ್ ಸೆಂಟೆನ್ಸ್, ಕ್ಲಸ್ಟರ್ ಆಫ್ ವರ್ಡ್ಸ್ ಬಿಕಮಿಂಗ್ ಸೆಂಟೆನ್ಸ್ ಅದು. ಅದಕ್ಕೆ ಸಂತಾನ. ಸಂತಾನ ಮಾಡುವಾಗ ಇವಾಗ ನಾವು ಒಂದು ವರ್ಡ್ ಅದಕ್ಕೆ ಏನ್ ಹೇಳ್ತಾರೆ ಸಮಾನ ಅಂತ, ಸಂಧಿ ಸಮಾನ ಅಂತ ಸಂಧಿ ಸಾಮ ಅಂತ ಹೇಳ್ತಾರೆ. ಅಲ್ಲಿ ಸಂಧಿ ಜೊತೆಯಲ್ಲಿ ಬರುವಂತ ಎರಡು ವಿಷಯಗಳು ಏನು ಅಂದ್ರೆ ಸಾಮ ಅಂತ ಹೇಳಿ. ಏನ್ ಇಲ್ಲಿ ಸಾಮ ಅಂದ್ರೆ ನಾವು ಒಂದು ವರ್ಡ್ ಹಾಕುವಾಗ ಅರ್ಥ ಬರುವಂತಲೇ ಒಂದೊಂದು ಅಕ್ಷರವೂ ಜೋಡಿಸ್ತೀವಿ. ಒಂದು ಏನಾರು ಒಂದು ಒಂದು ವರ್ಡ್ ಹೇಳ್ಬೇಕಂದ್ರೆ ಆ ಒಂದು ವರ್ಡ್ಲಿ ನೀವು ಬಳಸುವಂತ ಆ ಒಂದೊಂದು ಅಕ್ಷರ ಅಕ್ಷರ ದೇ ಆರ್ ಆರ್ ರಿಲೇಟೆಡ್ ಟು ಗಿವ್ ಅ ಪರ್ಟಿಕ್ಯುಲರ್ ವಸ್ತು. ಕುದುರೆ ಅಂತ ನಾವು ಹೇಳ್ಬೇಕು. ಕುದುರೆ ಅಂತ ಹೇಳಿದ್ರೆ ಈ ಕುದುರೆ ಇದು ಮೂರು ಸರಿಯಾಗಿ ಸೇರಿದಾಗಲೇ ಇಟ್ ವಿಲ್ ಇಂಡಿಕೇಟ್ ಒಂದು ಕುದುರೆ, ನಮ್ಗೆ ಕುದುರೆ ಅಂತ ಕುದುರೆ ಅಂತ ಬರುತ್ತೆ. ಸೊ ಈ ಶಬ್ದಗಳು ಆ ಸಮಾನವಾದ ಅಂದ್ರೆ ಸರಿಯಾಗಿ ಏನ್ ಹೇಳಬೇಕು ಅದಕ್ಕೆ ತಕ್ಕಂತ ಆ ಅಕ್ಷರಗಳ ಅಕ್ಷರಗಳನ್ನ ಹೊರಗೆ ಹಾಕಿ ಆ ಅಕ್ಷರಗಳನ್ನ ಜೋಡಣೆ ಇದರಲ್ಲಿ ಇನ್ನೂ ಇನ್ವಾಲ್ವ್ ಇಸ್ ಮಾತ್ರ ಅಂತ ಹೇಳ್ತೀವಿ. ಅದನ್ನ ನಾವು ನೋಡಿದ್ದೇವೆ ಮಾತ್ರ ಹಿಂದೆನೆ ಬಂದಿದೆ. ಮಾತ್ರ ಅಂದ್ರೆ ದ ಕಾಲ ಕೂ ಅಂತ ಹೇಳಿ ಆಮೇಲೆ ಸಾಯಂಕಾಲ ಬರೋ ದೀ ಕೂದು ಅಂತ ಹೇಳಿದ್ರೆ ಏನ್ ಅರ್ಥ ಆಗತ್ತೆ? ಕುದುರೆ ಅಂತ ಹೇಳುವಂತದ್ದಲ್ಲಿ ಎಷ್ಟು ಕೂಗೇನು ಎಷ್ಟೆಷ್ಟು ಗ್ಯಾಪ್ ಬಿಡಬೇಕು, ಎಷ್ಟು ಅವಕಾಶ, ಎಷ್ಟು ಕಾಲದಲ್ಲಿ ಹೇಳಬೇಕು, ಇದೆಲ್ಲ ನಾವು ಯೋಚನೆನೆ ಮಾಡೋದಿಲ್ಲ. ಏನೋ ಬಾಯಲ್ಲಿ ಬರತ್ತೆ, ಅದು ಇನ್ನೊಬ್ರಿಗೆ ಏನೋ ಅರ್ಥನೂ ಆಗತ್ತೆ, ಹೀಗೆ ಆಗ್ತಾ ಇರತ್ತೆ. ಇದು ಎಲ್ಲವೂ ಮಾಡಿಸೋದು ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಭಗವಂತನೇ ಇದು ಎಲ್ಲವೂ ಮಾಡ್ತಾನೆ ಅಂತ ತದ್ವಾಚ್ಯ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧವಾಗಿ ಹೇಳಿ ತದ್ವಾಚ್ಯ ಇರುವ ತದ್ವಾಚ್ಯ ಅಂತ ಹೇಳಿ ಇಲ್ಲಿ ಅದಕ್ಕೆ ಸಂಬಂಧವಾದಂತದ್ದು ಇದು ಬಂದಿದೆಲ್ಲ ಸ್ವರಕ್ಕೆ ಉದಾತ್ತ ಅನುದಾತ್ತ ಪ್ರತ್ಯಯ ಸ್ವರಿತ ಇಷ್ಟೆಲ್ಲ ಧ್ವನಿಗಳೆಲ್ಲ ಹೇಳಿ ಬೇಸಿಕಲಿ ಧ್ವನಿ ಆಗದೆ ಧ್ವನ್ಯಾತ್ಮಕ ಆಗತ್ತೆ. ಈ ಧ್ವನ್ಯಾತ್ಮಕಕ್ಕೆ ಸಂಬಂಧವಾಗಿ ಅನೇಕ ವಿಷಯಗಳನ್ನ ಇಲ್ಲಿ ಆಚಾರ್ಯ ಹೇಳಿರುವಂತ ಅನೇಕ ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದೊಂದಕ್ಕೇನು ನಾವು ಬಳಸುವಂತ ನಾವು ಪೂಜೆಯಲ್ಲಿ ಬಳಸುವಂತ ಅನೇಕ ವಿಷಯಗಳಿಗೆ ಅನೇಕ ವಾದ್ಯಗಳಿಗೆ ಒಂದೊಂದು ಏನೇನೆಲ್ಲ ಹೇಳತ್ತೆ ಅದು ತಿಳ್ಕೊಬೇಕು ಅಂತಾನೆ. ಇದು ಬೇರಿ 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 ಬಂದು ಬೇರಿ ಶಬ್ದ ಅದು ಏನನ್ನ ತಿಳಿಸುತ್ತಂದ್ರೆ ಅನುದಾತ್ತವನ್ನ ತಿಳಿಸುತ್ತಂತ. ಬೇರಿ ಬೇರಿ ಮಾಡುವಂತ ಆ ಸ್ವರ ಅನುದಾತ್ತ ಅಂದ್ರೆ ಔದಾರ್ಯ ಭಗವಂತನನ್ನ ಆ ಧಾರ್ಢ್ಯ ಆ ಭಗವಂತ ಇದ್ದಾನೆ ಭಗವಂತ ಔದಾರ್ಯನಾಗೆ ಆ ಇದ್ದಾನೆ ಅವನು ಭಗವಂತ ಇದ್ದಾನ ಎಂಬೋ ಧಾರ್ಢ್ಯವನ್ನ ಅದು ಹೇಳತ್ತಂತೆ. ಲೌಕಿಕದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ನಾವು ಅನುದಾತ ಔದಾತ ಬಂದ್ರೆ ಆ ಒಂದು ವೇದಗಳಲ್ಲಿ ವಾದ್ಯಗಳಲ್ಲಿ ಇರುವಂತದ್ದು ಯಾವುದು ಎಲ್ಲವೂ ದೇವರನ್ನೇ ತಿಳಿಸುತ್ತ ಅಂತ ಹೇಳ್ತಾರ. ಸೊ ಇಲ್ಲಿ ಅವರು ಪ್ರಮಾಣ ಕೊಡುವಾಗ ಇಲ್ಲಿ ಶಾಂಡಿಲ್ಯ ಶಾಖೆಯಿಂದ ಒಂದು ಪ್ರಮಾಣವನ್ನ ಅಲ್ಲಿ ಕೊಟ್ಟಿದ್ದಾರೆ. ಸರ್ವೇ ವೇದ ಸರ್ವೇ ಘೋಷ ಆ ದೇವರನ್ನೇ ಹೇಳತ್ತ ಅಂತ ಇದಕ್ಕೆ ಒಂದು ಪ್ರಮಾಣವನ್ನು ಕೊಟ್ಟಿ ಸರ್ವೇ ವೇದ ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಕಾಸ್ ಇದು ಶಾಂಡಿಲ್ಯ ಶಾಖೆ ಅಂತ ಕೊಟ್ಟಿದ್ದಾರೆ. ಸರ್ವೇ ವೇದ ಸ ಘೋಷ ಚ ಸರ್ವೇ ವರ್ಣ ಎಲ್ಲ ವರ್ಣಗೂ ಸರ್ವಾ ಅಪಿ ಎಲ್ಲವೂ ವಿಸರ್ಗ ಆಗಲಿ ಸಮಾತ್ರ ಮಾತ್ರಗಳಲ್ಲಿ ವಿಸರ್ಗ ಆಗಲಿ ಅದನ್ನ ಯಾರನ್ನೇ ಹೇಳತ್ತಂದ್ರೆ ಅದು ಮಹಾತಾತ್ಪರ್ಯ ಮುಖ್ಯತಃ ಯಾರನ್ನೇ ಹೇಳತ್ತೆ ಅಂದ್ರೆ ಆ ಭಗವಂತನನ್ನೇ ಹೇಳತ್ತ ಅಂತ ಒಂದು ಶಾಂಡಿಲ್ಯ ಶಾಖೆ ಅಂತ ಒಂದು ವೇದದ ಭಾಗವನ್ನ ಉಲ್ಲೇಖಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ತಿರ್ಗಾ ಬಂದಾಗ ಇಲ್ಲಿ ಶಬ್ದಗಳು ಬೇರೆ ಯಾವುದನ್ನ ಹೇಳತ್ತಂದ್ರೆ ಅಲ್ಲಿ ಎಲ್ಲಾ ಶಬ್ದ ಎಲ್ಲಾ ಘೋಷ ಎಲ್ಲಾ ನಾದ ಎಲ್ಲಾ ಹೇಳತ್ತಂದ್ರೆ ಬೇರೆ ಬೇರೆ ಎಂಬುದು ಅನುದಾತ್ತ ಸ್ವರವನ್ನ ಹೇಳತ್ತಂತೆ. ಆಮೇಲೆ ನಾವು ಕಂಟಿನ್ಯೂಸ್ ಆಗ ಪ್ರಾಣಾಯಾಮ ಎಲ್ಲ ಮಾಡ್ತೀವಿ. ಪ್ರಾಣಾಯಾಮ ಎಲ್ಲ ದಿನಾಗ್ಲೂ ಜಪ ಮಾಡುವಾಗ ಮಾಡ್ತೀವಲ್ಲ, ಬೇರೆ ಶಬ್ದ ನಾವು ಕೇಳೋದಿಲ್ಲ. ಪ್ರಾಣಾಯಾಮ ಅಂತೂ ಮಾಡ್ತೀವಿ. ಪ್ರಾಣಾಯಾಮ ಮಾಡುವಾಗ ನಮ್ಗೆ ಶ್ವಾಸದ ನೆನಪು ಬರುತ್ತೆ. ಆಲ್ ದ ಟೈಮ್ ನಾವು ಮಾಡ್ತಾ ಇದ್ರೂ ನಮ್ಗೆ ನೆನಪು ಬರಲ್ಲ. ಪ್ರಾಣಾಯಾಮ ಮಾಡುವಾಗ ಇನ್ಹೇಲ್ ಎಕ್ಸ್ಹೇಲ್ ಏನೋ ಶ್ವಾಸ ಇದೆ ಮಾಡ್ತಾ ಇದ್ದೀವಿ ಎಂಬ ನೆನಪು ಬರುತ್ತೆ. ಆವಾಗ ಅದು ಏನನ್ನ ತಿಳಿಸಿಕೊಡುತ್ತೆ? ನಾವು ಹೇಳ್ತೀವಿ ಹಂಸರೂಪಕ ಭಗವಂತ ಇದ್ದಾನ ಅದು. ಬಟ್ ಅದು ಏನ್ ಹೇಳುತ್ತೆ ಅಂದ್ರೆ ಅಲ್ಲಿ ವಾಯುದೇವರಿದ್ದು ವಾಯುದೇವರ ಉಪಾಸನೆ ಚಿಂತನೆ ಅದೆಲ್ಲ ನಮ್ಗೆ ಏನೋ ನಮ್ಗೆ ಗೊತ್ತು. ಅದು ಸೋಹಂ ಸೋಹಂ ಸ್ವಾಹ ಹೇಳ್ತಾರ. ಅದು ಮಾತ್ರ ಅಲ್ಲ, ಅಲ್ಲಿ ಆ ಧ್ವನಿ ಇದೆಲ್ಲ ಆ ಇನ್ಹೇಲ್ ಎಕ್ಸ್ಹೇಲ್ ಅದು ಕಂಟಿನ್ಯೂಸ್ ಆಗಿ ಆಗೋದು ಅದು ಅದು ಯಾವ್ದನ್ನ ತಿಳಿಸಿಕೊಡತ್ತೆ ಅಂದ್ರೆ ಆ ಪ್ರಚಯ ಅಂಬೋ ಸ್ವರವನ್ನ ಅದು ವ್ಯಕ್ತ ಮಾಡುತ್ತಾ ಇರತ್ತಂತ. ಈ ಒಂದು ಸ್ವರಗಳಿಗೆ ಡೈರೆಕ್ಟ್ ವರ್ಣಗಳಿಗೆ ಇವಾಗ ನಾವು ಕುದುರೆ ಅಂದ್ರೆ ಕುದುರೆ ಅಂತ ಅರ್ಥ ಆಗತ್ತೆ. ಇದಕ್ಕೆ ಡೈರೆಕ್ಟ್ ಆಗಿ ಅರ್ಥ ಇಲ್ಲ. ಇದು ಈ ಧ್ವನಿ ಆ ಒಂದು ವರ್ಣವನ್ನ ವ್ಯಂಜಯಿತ್ವ ಅಂತ ವರ್ಣವನ್ನ ಇಟ್ಟುಕೊಂಡು ವರ್ಣದ್ವಾರ ಅದು ನಮ್ಗೆ ಗೊತ್ತಿಲ್ಲ ಏನು ವರ್ಣ ಅಂತ ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದರ್ವೈಸ್ ವಿ ಡೋಂಟ್ ನೋ ದಟ್. ಅದು ವರ್ಣವನ್ನ ಉಂಟು ಮಾಡಿ ಆ ವರ್ಣ ಹೇಳುವ ಮೀನಿಂಗ್ ಅನ್ನ ಆಚಾರ್ಯರು ಋಗ್ಭಾಷ್ಯದಲ್ಲಿ ಮತ್ತು ಐತ್ರೇಯ ಭಾಷ್ಯದಲ್ಲಿ ಕರ್ಮ ನಿರ್ಣಯದಲ್ಲಿ ಇಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಆ ಶ್ವಾಸ ಅಂಬೋದು ಬಂದು ಶಶ್ವತ್ ಏಕ ಪ್ರಕಾರ. ಶ್ವಾಸ ಮಾಡ್ತಾ ಇರ್ತೀವಿ ನಾವು ಹುಟ್ಟಿದ ದಿವಸದಿಂದ ಕೊನೆಯ ತನಕ, ನಾವು ಶ್ವಾಸ ನಡೀತಾನೆ ಇರುತ್ತೆ, ನಾನ್ ಸ್ಟಾಪ್ 24/7 ಆಗತ್ತೆ ಆ ಶ್ವಾಸ. ಜನರಲಿ ಮೈ ಹುಷಾರಿಲ್ಲ, ಅದರ್ವೈಸ್ ಓಲ್ಡ್ ಏಜ್ ಆರ್ ಅಂಡರ್ ವೆನ್ ಸ್ಟ್ರೆಸ್ ಟೆನ್ಷನ್ ಆ ಟೈಮ್ಲಿ ಹೇಳಲ್ಲ, ಜನರಲ್ ಆಗ ಅದು ಯಾವತ್ತು ಏಕಪ್ರಕಾರವಾಗಿರುತ್ತೆ, ಒಂದೇ ರೀತಿಯಿಂದ ಇರುತ್ತೆ ಶ್ವಾಸ. ಇನ್ಹೇಲ್ ಎಕ್ಸೆಲ್, ಇನ್ಹೇಲ್ ಎಕ್ಸೆಲ್ ಹಾಗೇ ನಡೆಯುತ್ತಾ ಬರುತ್ತೆ. ಅದಕ್ಕೆ ಅದು ಏನನ್ನ ಅಲ್ಲಿ ಇದ್ದು ಆ ಒಂದು ಧ್ವನಿಯಲ್ಲಿ ಇದ್ದು ಆ ಪ್ರಚಯದಲ್ಲಿ ಇದ್ದು ಆ ವಾಯುದೇವರಲ್ಲಿ ಏನನ್ನ ಹೇಳ್ತಾರಂದ್ರೆ, ದೇವರೇ ನೀನು ಯಾವತ್ತು ಶಶ್ವತ್ ಯಾವಾಗಲೂ ಏಕಪ್ರಕಾರ ಒಂದೇ ರೀತಿಯಿಂದ ಇದ್ದಿ ಸ್ವಾಮಿ ಅಂತ ಆ ಶ್ವಾಸ ಮೂಲಕವಾಗೇನೋ ಅಲ್ಲಿ ಇರುವಂತ ಆ ಶ್ವಾಸವನ್ನ ನಿಯಮನೆ ಮಾಡುವಂತ ದಾಸಪ್ರಾಣರಾಗಲಿ ಮುಖ್ಯಪ್ರಾಣರಾಗಲಿ ಇತರ ದೇವತೆಗಳಾಗಲಿ ಅದನ್ನ ಅವ್ರುಗಳು ಹೇಳ್ತಾ ಇರ್ತಾರಂತೆ. ಅದನ್ನ ಆ ಧ್ವನಿ ಮೂಲಕವೂ ಅವರು ದೇವತೆಗಳು ಅದು ಹೇಳ್ತಾ ಇರ್ತಾರಂತೆ. ಸೊ ಅಟ್ಲೀಸ್ಟ್ ನಾವು ಆ ಒಂದು ಪ್ರಾಣಾಯಾಮ ಮಾಡುವಾಗ ಇದೂ ದೇವರನ್ನೇ ತಿಳಿಸುತ್ತೆ ಅಂತ ಒಂದು ಚಿಂತನೆಯನ್ನು ನೆನಪು ಬಂದ್ರೆ ಚೆಂದಾಗಿರುತ್ತೆ. ಸೊ ಇದು ಶ್ವಾಸ ಆಯ್ತು. ಮತ್ತು ಇನ್ನೊಂದು ನಾವು ಹಾಕೊಂಡಿರ್ತೇವಲ್ಲ, ದಿನಾಗ್ಲೂ ನಾವು ಮಾಡುವಂತ ಕೆಲವು ಕೆಲಸಗಳು ಯಾವುದು ಅಂದ್ರೆ, ಮೊಸರು ಕಡೆಯೋದು, ಮಥನ ಮಾಡೋದು, ದಧಿ ಮಥನ. ಆ ಮಾಡುವಾಗ ಏನು ಆಗತ್ತೆ, ಆವಾಗ ಏನ್ ಚಿಂತನೆ ಬರಬೇಕು ಅಂದ್ರೆ, ಆ ದಧಿ ಮಥನ ಆಗಲಿ ಅಥವಾ ನಮ್ಗೆ ಆ ಒಂದು ಕಾಲ್ಗೆಜ್ಜೆ ಉಂಗುರ ಕಾಲ್ಗೆಜ್ಜೆ ಹಾಕೊಂಡಿರ್ತೀವಿ, ಆ ಕಾಲ್ಗೆಜ್ಜೆಯಿಂದ ನಾವು ನಡೆಯುವಾಗ ಸ್ವಲ್ಪ ಧ್ವನಿ ಬರುತ್ತೆ ಆ ಧ್ವನಿ. ಸೊ ಈ ಎರಡು ಧ್ವನಿಗಳನ್ನ ಇಟ್ಟುಕೊಂಡಾಗ ಹೇಳ್ತಾರೆ, ಈ ಒಂದು ಮಥನ ಮಾಡುವಾಗ ಆ ಒಂದು ಮೊಸರು ಕಡಿಯುವಾಗ ಅದು ಏನಾಗತ್ತೆ ಅಂದ್ರೆ, ನೋಟಿಸ್ ಮಾಡಿದ್ರೆ ಶಬ್ದ ಬರುತ್ತಲ್ಲ, ಆ ಶಬ್ದ ಎಲ್ಲಿಂದ ಬರುತ್ತೆ, ಆ ಶಬ್ದ ದ್ವಾರ ಒಂದು ಹೇಳಬೇಕು. ಶಬ್ದ ದ್ವಾರ ಏನ್ ಹೇಳುತ್ತೆ ಅಂದ್ರೆ, ಅದು ಒಳಗಿಂದ ಬರುತ್ತೆ. ನಾವು ಮೊಸರು ಕಡಿಯುವಾಗ ಒಳಗಿಂದ ಶಬ್ದ ಬರುತ್ತೆ, ಕೆಳಗಿಂದ ಒಳಗೆ ಆ ಮೊಸರು ಒಳಗಿಂದ ಶಬ್ದಗಳು ಬರುತ್ತೆ, ಒಳಗೆ ಬರುತ್ತೆ. ಹಾಗೇನೆ ನಾವು ಆ ಒಂದು ಕಾಲ್ಗೆಜ್ಜೆ ಹಾಕೊಂಡಿರುವಾಗ್ಲೂ ಅದು ಒಳಗೆ ಅದಕ್ಕೆ ಏನಾದ್ರು ಇಟ್ಟಿರ್ತಾರೆ, ಅದು ಗಲ್ 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 ಅಂತ ಶಬ್ದ ಬರ್ಲಕ್ಕೆ, ಅದು ಒಂದನ್ನ ಒಂದು ತಾಗಿ ಆ ಶಬ್ದ ಬರ್ಲಕ್ಕೆ ಏನಾದ್ರು ಒಳಗಿಂದ ಬರುತ್ತೆ. ಸೊ ಇದು ಒಂದು ಅದಕ್ಕೆ ಹೇಳ್ತಾರೆ ಅಂತರ್ನಾದವನ್ನ ಉಂಟು ಮಾಡುತ್ತೆ. ಅಂತರ್ನಾದ ಅಂಬೋದು ಯಾವುದನ್ನ ಇಂಡಿಕೇಟ್ ಮಾಡತ್ತಂದ್ರ, ಭೀಷಣ ಭಯವನ್ನ. ಯಾರಿಗೆ ಭೀಷಣ, ನಮ್ಗೆ ಭಯವೇನ ಇಲ್ಲ, ನಮ್ಗೆ ಇಲ್ಲ, ಅನ್ಯತ್ಯರವರಿಗೆ ಅಂದ್ರೆ ದೇವರಿಗಿಂತ ನಮ್ಗೆ ಇಲ್ಲ, ದೇವರು ಇಲ್ಲ ಅಂತ ಹೇಳುವ ಅನ್ಯರಿದಾರಲ್ಲ ಅಂದ್ರೆ ಯಾರು, ದೈತ್ಯರು. ಎಲ್ಲಾ ಕಡೆನೂ ಅವರು ಇದ್ದಾರೆ, ದೇವತೆಗಳು ಎಲ್ಲೆಲ್ಲೆಲ್ಲ ಇದ್ದಾರೋ ದೈತ್ಯರೆಲ್ಲ ಅಲ್ಲೆಲ್ಲೆಲ್ಲ ದೇವರವ್ರಿಗೆ ಅವ್ರ ಸಾಧನೆಗೆ ಎಲ್ಲಾ ಕಡೆನೂ ಕೊಟ್ಟಿದ್ದ. ಸೊ ಇದು ಈ ಶಬ್ದ ನಮ್ಮ ಪೂಜೆ ಕಾಲದಲ್ಲಿ ಬರುವಂತ ಮಂಗಳ ಶಬ್ದನೂ ಅಲ್ಲಿನೂ ಬರತ್ತಂದುಕೊಳ್ಳೋಣ. ಈ ಅಂತರ್ನಾದ ಅಂಬೋ ಶಬ್ದದಿಂದ ಆ ಭೀಷಣ ಭಯವನ್ನ ಉಂಟು ಮಾಡತ್ತಂತೆ ಈ ಶಬ್ದಗಳು. ಅದೇ ಆಗಲಿ ನಾವು ಬ್ಯಾಂಗಲ್ಸ್ ಹಾಕೊಂಡು ಹೇಳ್ತಾರಲ್ಲ, ಬ್ಯಾಂಗಲ್ಸ್ ಹಾಕೊಂಡ್ರೆ ಬಳೆ ಹಾಕೊಂಡ್ರೆ ಒಂದು ಹಾಕೋಬಾರ್ದು, ಮೋರ್ ದನ್ ಒಂದು ಹಾಕೋಬೇಕು, ಯಾಕೆಂದ್ರೆ ಅದು ನಮ್ ಕೈಗೆ ತಾಗಿ ತಾಗಿ ಒಂದು ಕಲ್ 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 ಅಂತ ಶಬ್ದ ಸ್ವಲ್ಪ ಶಬ್ದ ಬರುತ್ತಲ್ಲ ಆವಾಗೆ ಆರ್ ಅದು ಇಟ್ ರಬ್ಸ್ ಅಗೇನ್ಸ್ಟ್ ಯುವರ್ ರಿಸ್ಟ್, ಆ ನಾಡಿಗಳನ್ನ ತಾಕತ್ತ. ಸೊ ಇಲ್ಲಿ ಶಬ್ದ ಬರತ್ತಲ್ಲ, ಇದು ಎಲ್ಲವೂ ಅಂತರ್ನಾದ ಅಂಬೋ ವರ್ಣವನ್ನ ವ್ಯಂಜನ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಡೆಸನ್ಸೆ ಇಟ್ ಕ್ರಿಯೇಟ್ಸ್ ದಟ್ ವರ್ಣ ದ್ವಾರ ಆ ಮೀನಿಂಗ್ ಅನ್ನ ಕೊಡತ್ತೆ. ಅನ್ಲೈಕ್ ದ ವರ್ಣ ಡೈರೆಕ್ಟ್ಲಿ ಗಿವ್ಸ್, ಇದು ಧ್ವನಿ ವರ್ಣ ದ್ವಾರ ಆ ಒಂದು ಮೆಸೇಜ್ ಆ ಒಂದು ಅರ್ಥವನ್ನ ತಿಳಿಸಿಕೊಡತ್ತೆ ಅಂತ ಹೇಳ್ತಾರೆ. ಹಾಗೇನೆ ಗಜಶಬ್ದ ಆನೆ ಬರುತ್ತಲ್ಲ, ಆನೆ ಯಾವಾಗ್ಲೂ ಉತ್ಸವ ಅದು ಇದು ಅಂದ್ರೆ ಆನೆಯನ್ನ ಆನೆ ಇರುತ್ತೆ ಜನರಲ್ ಆಗ ಒಂದೊಂದು ಗುಡಿಗಳಲ್ಲಿ ಅಲ್ಲಿಲ್ಲ ಆನೆ ಹಸ್ತಿ ಹೇಳುತ್ತೆ, ಆನೆಯಿಂದ ದೇವರಿಗೆ ಸೇವೆ ಇದೆಲ್ಲ ಇರುತ್ತೆ ದೊಡ್ಡ ದೊಡ್ಡ ಗುಡಿಗಳಲ್ಲಿ ಇರುತ್ತೆ. ಅದು ಏನನ್ನ ಹೇಳುತ್ತೆ ಅಂದ್ರೆ, ಅದು ಒಂದು ಅದು ಫಸ್ಟ್ ತ್ವರಿತ ಅಲ್ಲಿ ಎರಡು ಬರತ್ತಂತೆ ಹಿಂಕಾರ ಮತ್ತು ಆ ಧ್ವನಿಯಲ್ಲಿ ಇಟ್ ಸಮಟೈಮ್ಸ್ ಇಟ್ ಇಸ್ ಮಿಕ್ಸ್ಚರ್ ಇರತ್ತಂತೆ. ಅದು ಎರಡನ್ನ ತಿಳಿಸಿಕೊಡತ್ತಂತೆ. ಒಂದು ಏನು ಅಂದ್ರೆ ಈ ಒಂದು ಅಂತರ್ನಾದ ಅಂಬೋ ಒಂದು ಭೀಷಕ ಅಂದ್ರೆ ಅನ್ಯರಿಗೆ ಭಯವನ್ನು ಗಜ ಶಬ್ದ ಹೇಳತ್ತೆ. ಪ್ಲಸ್ ಇನ್ನೊಂದು ಏನ್ ಹೇಳತ್ತೆ ಅಂದ್ರೆ ಧಿಕ್ಕಾರ. ಧಿಕ್ಕಾರ ಅಂದ್ರೆ ಆ ಒಂದು ಸರಿತವನ್ನು ವ್ಯಂಜನ ಮಾಡುತ್ತೆ. ಕಂಬೈನ್ಸ್ ಬೋತ್ ಹಿಂಕಾರ ಮತ್ತು ಸರಿತ. ಇದನ್ನು ಅದು ಹಿಂಕಾರವನ್ನು ಇಂಡಿಕೇಟ್ ಮಾಡ ಅಂದ್ರೆ ಎವ್ರಿ ಒನ್ ಇಸ್. ಸೊ ಬೇಸಿಕಲಿ ಏನ್ ಹೇಳುತ್ತೆ ಗಜ ಶಬ್ದ ಅಂದ್ರೆ ಎವ್ರಿ ಒನ್ ಇಸ್ ಮಹಾ ಇನ್ಫೀರಿಯರ್ ಕಂಪೇರ್ ಟು ಯು ಅಂತ. ಅದು ಆನೆಯಲ್ಲಿ ಇದ್ದು ಆ ದೇವತೆಗಳು ಆ ಧ್ವನಿ ಮಾಡಿ ತೋರ್ತಾ. ಪ್ಲಸ್ ಆ ಶಬ್ದ ಎಲ್ಲರೂ ನಿನಕ್ಕಿಂತ ನೀಚವರೇ ಅಂತ ಹೇಳಿ ಆ ಉಳಿದವರಿಗೆ ಅನ್ಯರಿಗೆ ಭಯವನ್ನ ಉಂಟು ಮಾಡತ್ತಂತ ಅದು. ಸೊ ಗಜ ಶಬ್ದ ಭಯವನ್ನ ಉಂಟು ಮಾಡಿ ಅನ್ಯ ಧಿಕ್ಕಾರ ಈ ಉಳಿದವರೆಲ್ಲ ಏನು ಇಲ್ಲ ಅಂಬೋದನ್ನ ಅದು ತೋರಿಸತ್ತಂತ. ಮತ್ತು ನಮ್ಮ ಹಲ್ಲಿ ಇದು ತುಂಬಾ ಫೇಮಸ್. ಹಲ್ಲಿ ಇರತ್ತೆ ಮತ್ತು ಚಕೋರ ಹೆಣ್ಣು ಹಕ್ಕಿಗಳಿರುತ್ತೆ ಅದು ಹೇಳುವಂತ ಕಂಠದಿಂದ ಬರುವಂತ ಆ ಒಂದು ನಾದ ಇರತ್ತೆ. ಕಂಠದಿಂದ ಬರುವಂತ ಆ ಶಬ್ದ ಇರತ್ತಲ್ಲ ಅದು ಯಾವುದನ್ನ ತೋರಿಸಿಕೊಡತ್ತ ಅಂದ್ರೆ ಅದ್ಭುತ ಅಂತ. ನೀನು ಆಶ್ಚರ್ಯ ಸರ್ವ ಆಶ್ಚರ್ಯ ನೀನು ಅಂತ. ಭಗವಂತನಕ್ಕಿಂತ ಆಶ್ಚರ್ಯವಾದ ವಸ್ತು ಯಾವುದು ಇಲ್ಲ ಅಂತ ಅದು ತೋರಿಸಿಕೊಡತ್ತಂತ. ಮತ್ತು ಇನ್ನೊಂದು ಬಂದು ನದಿ ಸಂಗಮ. ಪ್ರಯಾಗ ಮುಂತಾದ ಜಾಗೆಗೆಲ್ಲ ಹೋಗ್ತೀವಿ ಅಥವಾ ನದಿಯ ಧ್ವನಿ ನಾವು ಕೇಳಿದ್ರೆ ನಾವು ಸ್ನಾನ ಮಾಡುವಾಗಲೂ ಈ ನಾಡಿಗಳು ಇದೆಲ್ಲ ಇಟ್ಟುಕೊಂಡು ಚಿಂತನೆ ಮಾಡುವಾಗ ಆ ನಾಡಿ ಚಿಂತನೆ ನಾವು ಮಾಡುವಾಗ ಆ ಒಂದು ಕ್ಯಾನ್ ಥಿಂಕ್ ಅಬೌಟ್ ದ ನದಿಯ ಶಬ್ದ ಅಭ್ಯಾಸ ಆಗಿದ್ರೆ ಎರಡು ನದಿಗಳು ಮೂರು ನದಿಗಳು ಸೇರಿದ್ದಾಗ ಆಗುವಂತ ಶಬ್ದ ನಮ್ ಕಿವಿಲಿ ಬಿದ್ದಿದ್ರೆ ಅದು ಯಾವ್ದನ್ನ ಹೇಳತ್ತಂದ್ರೆ ಆ ನದಿ. ಅದಕ್ಕೆ ನದಿ ಇದಕ್ಕೆಲ್ಲ ಹೋಗೋದು ಯಾವ್ದು ಅಂದ್ರೆ ಆ ಶಬ್ದ. ಅಲ್ಲಿ ಶಬ್ದದಿಂದ ಒಂದು ರೂಪ ಬರತ್ತಂತ, ದೇವರ ರೂಪ ಅಲ್ಲಿ ನೋಡಿ ಆ ನದಿ ದೇವತೆಗಳು ಹೇಳ್ತಾರೆ. ಯಾವ ರೂಪ ಅಂದ್ರೆ ಇಂದ್ರನಾಮಕ ಹರಿ ಅಂತ ಹೇಳ್ತಾರೆ. ಇಂದ್ರ ಅಂದ್ರೆ ದೇವೇಂದ್ರ ಅಂತ ಅರ್ಥ ಅಲ್ಲ. ಇಂದ್ರ ಅಂದ್ರೆ ಅವನು ಒಂದು ಐಶ್ವರ್ಯಪ್ರದ ಐಶ್ವರ್ಯ ರೂಪದಿಂದ ಉಳ್ಳವನು. ಹರಿರೂಪ ಇಂದ್ರನಾಮಕ ಹರಿ ಅಂತ ಹೇಳ್ತಾರೆ. ಸೊ ಇಂದ್ರ ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ನಮ್ಮ ಒಳಗೆ ಇಂದ್ರನಾಮಕ ಹರಿ ಅಂತ ಹೇಳ್ತಾರೆ. ಸೊ ನಾವು ಸ್ನಾನ ಇದು ಮಾಡುವಾಗ ಆ ಶಬ್ದ ಆ ನದಿ ಇಲ್ಲಿ ಬರತ್ತೆ, ಇಲ್ಲಿ ಭೂಮಧ್ಯದಲ್ಲಿ ಆ ಒಂದು ಸಂಗಮ ಕಂಠದಲ್ಲಿ ಇಲ್ಲಿಲ್ಲ. ನಾವು ಚಿಂತನೆ ಮಾಡುವಾಗ ಇಲ್ಲಿ ಬರುವಂತ ರೂಪ ಅದು. ಇದು ಏನನ್ನ ಹೇಳತ್ತೆ ಅಂದ್ರೆ ಆ ನಾದವನ್ನ, ಆ ನದಿ ಸೇರುವಂತ ಆ ನಾದ ಯಾವುದನ್ನ ಹೇಳತ್ತೆ, ನಾದ ರೂಪವಾಗಿ ಇರತ್ತಂತದ್ದು. ನಾದ ಪ್ರಸಿದ್ಧ ವರ್ಣವನ್ನ ಅದು ಹೇಳುತ್ತೆ. ಅದು ಹೇಳಿ ಏನ್ ಹೇಳತ್ತಂದ್ರೆ ಶ್ರೇಷ್ಠ, ನೀನೇ ಶ್ರೇಷ್ಠ ಅಂತ ಹೇಳತ್ತಂತ ನದಿಗಳು. ಸೇಮ್ ಥಿಂಗ್ ನದಿ ಆಯ್ತು. ನದಿ ಸಮುದ್ರವನ್ನ ಸೇರುವಾಗ ಏನ್ ಹೇಳತ್ತಂದ್ರೆ ಪರಾಭಿಭವ ಶಕ್ತಿ ಅಂತ. ಅಂದ್ರೆ ನೀನು ಸರ್ವಶ್ರೇಷ್ಠ, ನೀನು ಶ್ರೇಷ್ಠ ಮಾತ್ರ ಅಂದ್ರೆ ಶ್ರೇಷ್ಠತ್ವವನ್ನ ಇನ್ನು ಸ್ವಲ್ಪ ಬಿಡಿಸುತ್ತ. ಶ್ರೇಷ್ಠ ಅಂದ್ರೆ ಯಾರಿಂದಲೂ ಯಾರು ನಿನ್ನನ್ನ ಸೋಲ್ಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನೂ ಪರಾಭಿಭವ ಶಕ್ತಿ ಅಂತ, ನೀನು ಎಲ್ಲರನ್ನೂ ಗೆದ್ದಿದ್ದೆ. ಆದ ಕಾರಣದಿಂದ ನೀನ್ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂಬೋ ರೀಸನ್ ಕೊಟ್ಟು ಆ ನದಿ ಸಾಗರ ವೇವ್ಸ್ ಎಲ್ಲ ಇದೆಲ್ಲ, ಆ ವೇವ್ಸ್ ಆ ಬೀಚ್ಗೆ ಹೋದಾಗ ಆ ಶಬ್ದ ಧ್ವನಿ ಇರತ್ತೆ ನೋಡಿ, ಆ ಧ್ವನಿ ಅದನ್ನ ಶ್ರೇಷ್ಠ ಸರ್ವಶ್ರೇಷ್ಠತ್ವವನ್ನ ಅದು ಹೇಳತ್ತ ಅಂತ ಹೇಳ್ತಾರೆ. ಹಾಗೇನೆ ಮೇಘ ಗರ್ಜನೆ ಆಗತ್ತೆ. ಮೇಘ ಮಳೆ ಬರ್ಲಕ್ ಮುಂಚೆ ಗರ್ಜನೆ ಆಗತ್ತೆ, ನಾವು ಕೇಳ್ತೀವಿ ಗರ್ಜನೆಯಲ್ಲಿ ಅನೇಕ ಅದು ಗರ್ಜನೆ ಬಂದು ನಮ್ಗೆ ನೆನಪು ಮಾಡತ್ತ. ದೇವರಿದ್ದು ನಮ್ಗೆ ನೆನಪು ಕೊಡ್ತಾನೆ, ಇರು ನಿನ್ ಮಾಡು ದಾನ ಮಾಡು ಅಂತ ನೆನಪನ್ನ ಕೊಡ್ತಾನೆ. ಮತ್ತು ಭಾರತಿ ಮುಖ್ಯ ಪ್ರಾಣ ಲಕ್ಷ್ಮಿ ಚಿಂತನೆ ಇದೆಲ್ಲ ನಾವು ಮಾಡಿದ್ದೀವಿ. ಅದು ಜೊತೆಯಲ್ಲಿ ಇವರುಗಳು ಏನು ಮಾಡ್ತಾರಂದ್ರೆ ಅಲ್ಲಿ ಹೇಳ್ತಾರೆ ಅದು ಓಂಕಾರ ನಾದವನ್ನ ಹೇಳತ್ತಂತೆ. ಅಧಿಕ ಉಚ್ಚ ನೀನೇ, ಬಿಕಾಸ್ ಮೇ ಸಿಂಪಲ್ ಈಸಿಯರ್ ಆಲ್ಸೋ ನಮ್ಗೆ. ಆ ಒಂದು ಗುಡುಗು ಬರೋವಾಗ ಗುಡುಗು ಎಲ್ಲಿ ಬರುತ್ತೆ, ತಲೆ ಮೇಲೆಯೇ ನೋಡ್ತೀವಿ. ಮೇಲೆ ಇದ್ದಾನೆ ದೇವರು, ಮೇಲೆ ಇದ್ದಾನೆ ಅವನು, ಉಚ್ಚನಾಗಿ ಇದ್ದಾನೆ ಅಂತ ಆ ಚಿಂತನೆ, ಆ ಓಂಕಾರವನ್ನ ಅದು ಹೇಳಿ ಭಗವಂತನ ಶ್ರೇಷ್ಠತ್ವವನ್ನ ಅದು ಹೇಳತ್ತಂತ. ಇನ್ನು ಪ್ರಸಿದ್ಧವಾಗಿ ನಾವು ಗುಡಿಗೆ ಎಲ್ಲಿ ಹೋದ್ರೆ ಇದು ದಿಸ್ ಇಸ್ ಕಾಮನ್ ಥಿಂಗ್. ಹೋದಾಗ ಅಲ್ಲಿ ಒಂದು ಗಂಟೆ ಇದ್ರೆ ಆ ಗಂಟೆಯನ್ನು ಹೊಡಿಯೋದು ಎಲ್ಲರಿಗೂ ಇದು ಅಭ್ಯಾಸ. ಹೋ ತಗೊಂಡಂಗ್ ಅಂತ ಅದು ಹೇಳೋದು ಏನು ಅಂದ್ರೆ ಅದು ಹೋಗೋವಾಗಲೇ ತಲೆ ತಗ್ಗಿಸಿ ಆ ಮಂದಿರಕ್ಕೆ ಹೋದಾಗ ಆ ಬೆಲ್ ಇರುತ್ತೆ, ಆ ಬೆಲ್ಲನ್ನ ಆ ಘಂಟವನ್ನ ನಾವು ಮಾಡ್ತೀವಿ. ಆರ್ ನಮ್ಮ ಮನೆಯಲ್ಲಿ ಘಂಟನಾದ ಇದ್ದೇ ಇರುತ್ತಲ್ಲ, ಘಂಟನಾದ ಬಾರಿಸುವಾಗ ಅದಕ್ಕೆ ದೇವರನ್ನ ಪೂಜೆ ಎಲ್ಲ ಮಾಡಿಸಿದಾಗ ಮಾಡಿಸ್ ನಮ್ಗೆ ಅಧಿಕಾರಿ ಉಳ್ಳ ಅಧಿಕಾರ ಉಳ್ಳವರಿಗೆ ಅದು, ಅದು ಕೇಳೋರಿಗೆ ನಮ್ಗೇನೋ ಅದು ಸೇರಿಸ್ಕೊಳ್ಳೋದು. ಮಾಡೋವಾಗ ಏನೋ ನಾವು ದೊಡ್ಡವರು ಆ ಹೀಗೆ ಅಂತ ಬಂದ್ ಬಿಡಿಸ್ತಾ ಏನೋ, ಅದನ್ನ ಈ ನಾದ ಹೇಳುವ ಮೂಲಕವಾಗಿ ಇಲ್ಲಪ್ಪ. ಅದು ಯಾವ್ದನ್ನ ಹೇಳತ್ತಂದ್ರೆ ಸ್ವರಿತ ಸ್ವರವನ್ನ ಹೇಳತ್ತೆ. ಸ್ವರಿತ ಅಂಬುದು ನೀಚ ಅಂತ ನೋಡಿದ್ದೀವಿ. ನೀಚ ಅಂದ್ರೆ ನಾನು ನೀಚ, ನಾನು ಯಾವತ್ತು ನೀಚ ಅಂತ ಹೇಳಿ ಸ್ವರಿತ ಮತ್ತು ಪ್ರಚಯ ಅದು ನಿಲ್ಲಬೇಕಲ್ಲ. ಸ್ವರಿತ ಅಂದ್ರೆ ಕೆಳಗೆ ಕೆಳಗೆ ಬಂದು ಅದು ಪ್ರಚಯ ಒಂದೇ ಒಂದು ಫ್ಲಾಟ್ ಆಗಿ ಹೋಗೋದು. ಅಂದ್ರೆ ಈ ಸ್ಥಿತಿ ಯಥಾಸ್ಥಾನಂ ಅಂದ್ರೆ ಈ ಸ್ಥಿತಿ ಚೇಂಜ್ ಆಗೋದಿಲ್ಲ. ನಾನು ನೀಚ, ಇನ್ನೂ ಒಂದು ಮಿಲಿಯನ್ ಇಯರ್ಸ್ ಆದ್ಮೇಲೆ ನಾನು ಸ್ವಲ್ಪ ದೊಡ್ಡವನಾಗ್ತೀನೋ ನನ್ನ ಕಕ್ಷೆಯಿಂದ ಇನ್ನೊಂದು ಕಕ್ಷೆ ಇಲ್ಲ, ಸರ್ವತಾ ಇಲ್ಲ, ಸರ್ವ ಯಾವತ್ತು ಏಕಪ್ರಕಾರ ಅಂಬೋದನ್ನ ಹೇಳ್ತ ನೀಚ. ಆ ಸ್ಥಿತಿ ಕಂಟಿನ್ಯೂಸ್ ಅಂತ ಹೇಳೋದು. ನೀನು ನೀನು ಉಚ್ಚನಾಗಿದ್ದೀನಿ, ನಾನು ನೀಚನಾಗ, ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ. ಸೊ ಹೀಗೆ ನಾವು ಇದ್ದೀವಿ ಎಂಬುದನ್ನ ಅದು ತಿಳಿಸಿಕೊಡತ್ತ ಅಂತ ಹೇಳ್ತಾರೆ. ಸೊ ಹೀಗೆ ಒಂದೊಂದು ನಾದಕ್ಕೇನೋ ಒಂದೊಂದು ಇದಕ್ಕೇನೋ ಆ ಮೀನಿಂಗ್ ಉಂಟು. ಸೊ ಇಲ್ಲಿ ಏನ್ ಹೇಳ್ತಾ ಇದಾರಂದ್ರೆ ಇಲ್ಲಿ ಹೇಳೋದೇನು ಅಂದ್ರೆ ಬಿಂದುಗಳೊಳಗೆ ತತ್ ವಾಚ್ಯನಾಗಿ ಇರುವ ತತ್ತತ್ ನಾಮ ರೂಪಗಳನ್ನ ಉಪಾಸನೆಗೆ ಇವರು ಎಳೆಯಳು ಸುರರೇ ಸರಿ ಅಂದ್ರೆ ಇಷ್ಟೆಲ್ಲ. ಸೊ ಇದು ಹೇಳುವ ಮೂಲಕವಾಗಿ ಇಷ್ಟೆಲ್ಲ ನಾವು ನೆನಪಿಟ್ಕೋಬೇಕಂದ್ರೆ ಇಲ್ಲ, ಇದನ್ನ ಪೂರ್ತಿಯಾಗಿ ನಮ್ಗೆ ಇಲ್ಲಿ ಬೇಕಾದ ವಿಷಯ ಏನು ಅಂದ್ರೆ ಒಂದು ಮಾತು ಒಂದು ಧ್ವನಿ ಏನಾರು ಹೊರಡಬೇಕಂದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಎಷ್ಟು ವಿಷಯಗಳಿದೆ. ಇದು ಎಲ್ಲದಲ್ಲಿನೂ ದೇವತೆಗಳು ಇದ್ದಾರೆ. ಇಲ್ಲಿ ದೇವತೆಗಳು ಇದ್ದು ಲಿಟ್ರಲಿ ಸಿ ದೇರ್ ಹೆಲ್ಪ್ಲೆಸ್ನೆಸ್. ದೇವರೇ ಎಲ್ಲ ಮಾಡಿಸಬೇಕು ಅದನ್ನ ಅವ್ರುಗಳು ನೋಡ್ತಾ ಇದ್ದಾರಂತ. ಸೊ ಇದು ನಾವು ಏನೋ ಕಿಂಚಿತ್ ತಿಳ್ಕೊಂಡ್ರು ನಮ್ಮ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಪೊಸಿಷನ್. ಅದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ದೇವರು ಎಷ್ಟು ಹೇಗೆ ಹಾಗೆಲ್ಲ ಇದ್ದಾನೆ, ಹೇಗೆ ಮಾಡ್ತಾನಂಬುದು ತಿಳ್ಕೊಳ್ಳೋದು. ಸೊ ಬಿಂದುಗಳೊಳೆ ತದ್ವಾಚ ಇರುವ ತತ್ತನ್ ನಾಮ ರೂಪ. ಸೊ ಇವಾಗ ನಾವು ಸುಮ್ಮನೆ ತದ್ನಾಮಕ ತದ್ರೂಪ ತತ್ತನ್ನಾಮ ತನ್ನ ರೂಪ ಅಂತ ನಾವು ಹೇಳ್ತಾನೆ ಬಂದಿದ್ದೀವಿ. ಬಟ್ ಸ್ವಲ್ಪ ಕೂತು ಯೋಚನೆ ಮಾಡಿದ್ರೆ ಎಷ್ಟು ವಿಷಯಗಳು, ಒಂದು ಒಂದು ಅಕ್ಷರ ನಮ್ಮ ಬಾಯಿಂದ ಬರಬೇಕಂದ್ರೆ ಎಷ್ಟು ಹಿನ್ನೆಲೆಯಲ್ಲಿ ಎಷ್ಟೆಷ್ಟೆಲ್ಲ ಇದೆ ಅಂತ. ಇರುವ ಸತ್ತನಾಮ ರೂಪಗಳನ್ನ ಅರಿತು ಉಪಾಸನೆ ಅರಿತು ಫಸ್ಟ್ ನೋ ಯು ಹ್ಯಾವ್ ಟು ನೋ ಇಟ್. ಉಪಾಸನೆ ಮಾಡೋದಂದ್ರೆ ಉಪಾಸನೆ ಅಂತ ಹಿಂದೆ ನೋಡಿದ್ದೀವಿ. ಉಪಾಸನಾ ಮೀನ್ಸ್ ಇಟ್ಸ್ ಅ ಕಂಟಿನ್ಯೂಸ್ ಥಾಟ್. ಕಂಟಿನ್ಯೂಸ್ ಆಗಿರೋದು ಉಪಾಸನೆ ಅಂತ ಹೇಳೋದು. ಉಪಾಸನೆಗೆ ನಾವು ಅಧಿಕಾರಿಗಳೇ ಅಲ್ಲ. ನಾವು ಏನು ಉಪಾಸನೆ ಮಾಡಬಹುದು, ನಮ್ಗೆ ಕಂಟಿನ್ಯೂಸ್ ಥಾಟ್ ಏನಿರುತ್ತೆ ಸುಮಾರು ಸ್ವಲ್ಪ ಸ್ವಲ್ಪ ಗೊತ್ತಿದಾಗ ದೇವರೇ ಸ್ವತಂತ್ರ, ಏನೋ ಅರ್ಥ ಆಯ್ತೋ ಇಲ್ವೋ ಏನೋ, ನಮ್ಮ ಕೈಲಿ ಒಂದು ಇಲ್ಲಪ್ಪ, ಎಲ್ಲ ದೇವರೇ, ನಮ್ಮ ಕೈಲಿ ಏನು ಇಲ್ಲ, ನಮ್ಮ ಕೈಲಿ ಏನು ಇಲ್ಲ. ಸೊ ಈ ಒಂದು ಥಾಟ್ ಅವರ್ ಹೆಲ್ಪ್ಲೆಸ್ನೆಸ್ ಅಂಬೋ ಥಾಟ್ ದ ಭಗವಂತ ಸ್ವಾಮಿ ನಾನು ದಾಸ ದಟ್ ವಾಟ್ ಇಟ್ ಇಂಪ್ಲೈಸ್. ಸೊ ಇದು ನಮ್ಗೆ ಯಾವತ್ತು ಐ ಮೀನ್ ಸಾಧನೆ ಮಾಡೋರಿಗೆ ಯಾವತ್ತು ಇರುತ್ತೆ. ಸೊ ಅದಕ್ಕೆ ಉಪಾಸನೆ ಅಂತ ಅರ್ಥ. ನಮ್ಗೆ ಇದೇ ಉಪಾಸನೆ, ದೇವರು ಆತ್ಮ ಅವನೇ ಸ್ವಾಮಿ ಎಂಬ ಚಿಂತನೆ ನಮ್ದು. ಇದು ಈ ತರ ಒಂದೊಂದು ಅಕ್ಷರ ಧ್ವನಿ ಇದರಲ್ಲಿ ಇರುವಂತ ಭಗವಂತನ ರೂಪ ಇದನ್ನೆಲ್ಲ ಮಾಡೋರು ಇದನ್ನ ಉಪಾಸನೆ. ಇಷ್ಟು ತನಕ ಹೇಳಿದ್ದನ್ನ ಅರಿತು ಉಪಾಸನೆ, ಅರಿತು ಉಪಾಸನೆ ಗೈವರು. ಇದನ್ನ ಯಾರನ್ನಾರು ಉಪಾಸನೆ ಮಾಡ್ತಾ ಇದ್ದಾರೆ, ಯಾರನ್ನಾರು ತಿಳ್ಕೊಂಡು ತಿಳ್ಕೊಂಡ್ರೆ ಉಪಾಸನೆ ಬರುತ್ತೆ. ತಿಳಿದು ಯಾರ್ಯಾರು ಉಪಾಸನೆ ಮಾಡ್ತಾರೋ ಅವರು ಎಳೆಯೊಳಗೆ ಅಂದ್ರೆ ಭೂಮಿಯಲ್ಲಿ ಅಂತಹದ್ದವರು ಯಾರು ಇದ್ದರೆ ಸುರರೇ ದೇ ಆರ್ ದೇವತಾಸ್. ಬಿಕಾಸ್ ಒಂದು ದೇವತಾಸ್ ಇಟ್ ಇಸ್ ಪಾಸಿಬಲ್ ಅಂದ್ರೆ ಹೇಳೋ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾರಂದ್ರೆ ಇದು ಜಗನ್ನಾಥ ದಾಸರು ಬರ್ತಿದ್ದಾರೆ. ಜಗನ್ನಾಥ ದಾಸರು ತಿಳ್ಕೊಂಡು ವರ್ಣಾಭಿಮಾನಿ ದೇವತೆ ಅದೆಲ್ಲ ತಿಳ್ಕೊಂಡು ಇದೆಲ್ಲ ಹಾಕಿ ಇದೆಲ್ಲ ಮಾಡ್ತಾರಂದ್ರೆ ಅವರು ದೇವತೆ. ಅವ್ರ ಇಂಡೈರೆಕ್ಟ್ಲಿ ಈಸ್ ರಿವೀಲಿಂಗ್ ಅಬೌಟ್ ಹಿಮ್ಸೆಲ್ಫ್. ಇದು ಬರಿಬೇಕಂದ್ರೆ ಅವ್ರಿಗೆ ಗೊತ್ತಿರಬೇಕು, ಉಪಾಸನೆಯಲ್ಲಿ ಇರಬೇಕು. ಸೊ ರೂಪಗಳು ಅರಿದು ಉಪಾಸನೆ ದೈವರ್ ಇಳೆಯೊಳಗೆ ಸುರರೇ ಸರಿ. ಅವ್ರ ದೇವತೆಗಳೇ ನರರಲ್ಲ, ಅವರು ಸಾಮಾನ್ಯ ಮನುಷ್ಯ ರೂಪದಲ್ಲಿ ಅವರಿದ್ರನು ಅವರು ಮನುಷ್ಯರಲ್ಲ, ಮನುಷ್ಯ ಕಕ್ಷದಲ್ಲಿ ಸೇರ್ಸ್ಕೋಬೇಡಿ ಅವರನ್ನ. ಅಂದ್ರೆ ಜಗನ್ನಾಥದಾಸರು ಇಲ್ಲಿ ತಮ್ಮ ಬಗ್ಗೆ ಹೇಳ್ತಾರಂತ ನಮ್ಗೆ ನನ್ಗೇನೋ ಆಗತ್ತೆ, ಬಟ್ ಇವ್ ಅವ್ರು ಯಾರನ್ನ ಹೇಳ್ತಾರಂದ್ರೆ ನಮ್ಮ ಆಚಾರ್ಯರು, ಶ್ರೀಮದ್ ಆಚಾರ್ಯರು, ವಾದರಾಜ ಮುಂತಾದ ಆ ಒಂದು ಅವ್ರ ಸ್ವರೂಪ ಯಾರಿಗೆ ನಮ್ಗೆ ಗೊತ್ತಿದೆಯೋ ಅಂತದ್ದವ್ರಿಗೆ, ದೇವತೆಗಳ ಅವತಾರ ಅಂತ ನಾವು ಯಾರು ಎಲ್ಲರೂ ಒಪ್ಪಿಕೊಂಡು ಹೇಳ್ತಾ ಇದ್ದೀವೋ ನಮ್ಮ ನಮ್ಮ ಇದರಲ್ಲಿ ಆಪ್ತರು ಅಂತ ರಾಯರ ಮುಂತಾದವರು, ಅವರನ್ನೆಲ್ಲ ನರರು, ಅವರು ಮನುಷ್ಯರು ಅಂತ ಮಾತ್ರ ತಿಳ್ಕೋಬಾರ್ದು, ಮನುಷ್ಯರು ಅಂತ ತಿಳ್ಕೋಬಾರ್ದು. ಯಾಕೆಂದ್ರೆ ಗೊತ್ತಾದ ಮೇಲೆ ಕಕ್ಷೆಯಲ್ಲಿ ಭೇದ ಮಾಡಬಾರ್ದು ನಾವು, ಅವರು ನರರಲ್ಲ ಸುರರೇ ಸರಿ ಅಂತ. ಯಾಕೆ ಇದು ನಮ್ಗೆ ಬೇಕು ಅಂದ್ರೆ ದೇವತೆಗಳು ಅವರು ಆಡುವುದೇ ವೇದ ಅರ್ಥ ಅಂದ್ರೆ ಅವ್ರು ಆಡುವುದೇ ಅಂದ್ರೆ ಅವ್ರು ಹೇಳಿದ ಈ ಗ್ರಂಥಗಳು ಅಂದ್ರೆ ಇವರು ಇಲ್ಲಿ ಉಪನಿಷತ್ತುಗಳ ಸಾರ, ವೇದಗಳ ಸಾರ ಅಂತ ಹರಿತಾಂಸಾರವನ್ನ ಹೇಳ್ತೀವಿ. ಸೊ ಇವರು ಹೇಳಿದ್ದಾರೆ, ತಾವು ಸ್ವಯವಾಗಿ ಏನೇನೂ ಬಳಸಿಲ್ಲ, ಜ್ಞಾನಿಗಳು ತಿಳಿಸಿಕೊಟ್ಟದ್ದಂತೆ ನಾನು ಹೇಳಿದ್ದೀನಿ, ನನ್ಗೆ ಒಂದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಅವರ ಮಾತುಗಳನ್ನ ಇವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಅವರ ಮಾತುಗಳು, ಆಚಾರ್ಯರು ಮುಂತಾದವರ ಮಾತುಗಳಿದೆಲ್ಲ ಅದು ವೇದದ ಅರ್ಥ, ವೇದಾರ್ಥ ಆಗತ್ತೆ. ಸೊ ಅದಕ್ಕೆ ಅನುಗುಣವಾಗ ನಾನು ಬರಿತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾರಂಭದಲ್ಲಿ ಕೃಷ್ಣಾರ್ಪಣಮಸ್ತು.